ಸಾವಿತ್ರಿಯ ಕಥೆ ಅವಳು ಏನು ಮಾಡಿಲ್ಲೋ ಅಂತ ತಿಳ್ಕೊಳ್ಳೋದಷ್ಟೇ ಅಲ್ಲ, ನಾವು ಏನು ಮಾಡೋದ್ರಿಂದ ಸಾಧನೆ ಮಾಡಬಹುದು ಅಂತಕ್ಕಂತಹ ಮಾರ್ಗದರ್ಶನ ದಿಗ್ದರ್ಶನವನ್ನು ಮಾಡತಕ್ಕಂಥ ಕಥೆಗಳಿವೆಲ್ಲ. ಮಹಾಭಾರತ ರಾಮಾಯಣ ಹೊರಟಿರೋದೇ ಅದಕ್ಕೋಸ್ಕರ. ನಡೆದು ಹೋದ ಕಥೆಯನ್ನು ಬರೀಬೇಕಾಗಿರಲಿಲ್ಲ. ಯಾತಕ್ಕೆ ಬರೆದರು ಅಂದರೆ ಅದನ್ನು ಓದಿದ ಜನಗಳೆಲ್ಲ ಅದರಿಂದ ಎಷ್ಟು ಉಪಯೋಗ ಪಡೆಯಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ತಿಳಿಸಲಿಕ್ಕೋಸ್ಕರ ಅಷ್ಟೇ. ಸತ್ಯವಾನ್ ಇಬ್ಬರು ಅಲ್ಲಿದ್ದ ಹೊರಟರಂತೆ. ಬಹಳಷ್ಟು ದೂರ ದೂರ ಸಂಚಾರ ಮಾಡ್ತಾ ಹೋಗ್ತಾನೆ, ಸಣ್ಣ ಪುಟ್ಟ ನದಿಗಳನ್ನೆಲ್ಲ ದಾಟ್ತಾರೆ. ವಿಶೇಷವಾದ ರಮ್ಯವಾದ ವಾತಾವರಣ, ಇವತ್ತು ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನದಿಗಳಲ್ಲಿ ಪುಣ್ಯ ಜಲ ಹರಿತಾ ಇತ್ತು ಅಂತ ಹೇಳ್ತಾರೆ. ಇವತ್ತು ಎಲ್ಲಿ ಹರಿತಾ ಇರು, ಚರಂಡಿಂದ ಹರಿತಾ ಇರು. ಇವತ್ತು ಪುಣ್ಯಜಲದ ಕಾನ್ಸೆಪ್ಟೇ ಇಲ್ಲ. ನದಿ ಮನುಷ್ಯ ಬಲುಬೇಗ ಕೊಳಕು ಮಾಡ್ತಕ್ಕಂಥದ್ದು ಪದ್ಧತಿ. ಎಲ್ಲಿ ನೋಡಿದ್ರೆ ಶುಭ್ರವಾದ ವಾತಾವರಣ, ಒಂದು ಕಡೆ ನೋಡಿದರೆ ಕೊಳಕು ಬಿಡೋದು, ಇನ್ನೊಂದು ಕಡೆ ಬರ್ತಿರುತ್ತಾರೆ ಕುಮಾರಧಾರ ನದಿಯಲ್ಲಿ ಲಕ್ಷಾಂತರ ಮೀನುಗಳ ಸಾವು, ಏನೇನೋ ಹಾಕಿಬಿಟ್ಟಿರ್ತಾರೆ. ಪಾಪ ನಿರಂತರಗಳು ಸತ್ತು ಹೋಗ್ತಾಯಿ, ಹೆಸರಿಗೆ ಪ್ರಾಣಿದಯ ಅಂತ ಮಾತಾಡ್ತಾರೆ ಅಷ್ಟೇನೆ. ಅದು ನಡೆಯೋದೆಲ್ಲ ಪ್ರಾಣಿ ಹಿಂಸೆನೇ ಹೊರತು ಬೇರೆ ಅಲ್ಲ. ಅದೊಳ್ಳೆ ವಾತಾವರಣ ಇತ್ತಂತೆ. ಹಣ್ಣಿನ ಮರಗಳು ಎಲ್ಲ ನೋಡ್ತಾ 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 ಈ ತುಳಸಿ ಇತ್ಯಾದಿ ತರಬೇಕಾದ ಹಾಗೇನೆ ಇಲ್ಲ, ತಾವು ಬೆಳೆಸಬೇಕು, ಇಲ್ಲ ಕಾಡಿಗೆ ಹೋಗಿ ತರಬೇಕು, ಮತ್ತು ಇನ್ನೊಬ್ಬರ ಮನೆಯಿಂದ ತರಹಾಗಿಲ್ಲ, ಇದು ಪದ್ಧತಿ. ಆಚಾರ್ಯ ಟೀಕಾರಾಯರು ಬೆಳೀತಾರೆ, ಸ್ವಾರಾಮ ವನಜಾನ್ಯಪಿ ಅಂತಲೇ ಪದ್ಯಮಾಲದಲ್ಲಿ ಹೇಳೋದು. ನಿಮ್ಮ ತೋಟದಲ್ಲಿ ಬೆಳೀರಿ, ಇಲ್ಲ ಕಾಡಿಗೆ ಹೋಗಿ ತನ್ನಿರಿ, ಪಕ್ಕದ ಮನೆಯವ್ರು ಹಾರಿಸಬಾರದು. ಇದು ಪದ್ಯಮಾಲದ ಜಯತೀರ್ಥ ಬರೆದಂಥ ಮಾತಿದ್ವು. ಅದಕ್ಕೆ ತಕ್ಕಂತೆ ತುಂಬ ಬೇಕು, ಯಜ್ಞಗಳಿ ತುಂಬ ಸವಿತ್ಬೇಕಲ್ಲ, ಅದಕ್ಕೋಸ್ಕರ ಹೊರಟ. ಹೊರಟವನೇ ಇಡೀ ದಿವಸ ಎಲ್ಲ ವಿಶೇಷವಾಗಿ ಎಲ್ಲ ಸಂಗ್ರಹ ಮಾಡ್ತಾ ಇದ್ದಾನೆ. ಹಣ್ಣುಗಳನ್ನು ಸಂಗ್ರಹ ಮಾಡಿದರು, ಹೂವುಗಳನ್ನು ಸಂಗ್ರಹ ಮಾಡಿದರು, ಸಮಿತ್ರಗಳನ್ನು ಸಂಗ್ರಹ ಮಾಡಿದರು. ಅಶ್ವತ್ಥ ವೃಕ್ಷದ್ದು, ಬನ್ನಿ ಗಿಡದ್ದು ಅವೆಲ್ಲ ತುಂಬ ಶ್ರೇಷ್ಠ. ಇದೆಲ್ಲ ಸಂಗ್ರಹ ಮಾಡ್ತಾ ಬಂದು ನಿಧಾನವಾಗಿ ಸಾಯಂಕಾಲವಾಗ್ತಾ ಬರ್ತಾ ಇದ್ದೆ. ಸಾವಿತ್ರಿ ನೋಡ್ತಾ ಇದ್ದಾಳೆ. ನಾರದರು ಯಾವ ಟೈಮ್ಗೆ ಒಂದು ವರ್ಷ ಅಂತ ಹೇಳಿದ್ರಲ್ಲ, ಕರೆಕ್ಟ್ ಆ ಟೈಮ್ ಬರಲಿಕ್ಕೆ ಸರಿಯಾಗಿ ಅವನು ಇದ್ದಕ್ಕಿದ್ದ ಹಾಗೆ, ಸಾವಿತ್ರಿ ಯಾಕೋ ಭಾರಿ ಆಯಾಸವಾಗ್ತಾ ಇದೆ ಅಂತ ಹೇಳಿದ್ದಾನೆ. ಅಂತ್ಯಕಾಲದ ಸೂಚನೆ ಶುರುವಾಯಿತು. ದಿವಸ ಅನ್ನೋರಿಗೆ ಯೋಚನೆ ಇಲ್ಲ, ದಿವಸ ಆಯಾಸ ಆಗಿರ್ತಾರಪ್ಪ. ಬೆಳಿಗ್ಗೆ ಎದ್ರ ಆಯಾಸ, ಕೂತ್ರ ಆಯಾಸ, ಸಂಧಾನ ಮಾಡಿದಂತೂ ಭಾರಿ ಆಯಾಸ ಅವ್ರಿ ಪಾಪ. ಅಂಥವ್ರ ಬಗ್ಗೆ ಏನೋ ಪ್ರಯೋಜನ ಇಲ್ಲ ಎಂದು ಹಾಗಂದವನೇ ಅಲ್ಲ, ಪಾಪ ಭಾರಿ ಆಯಾಸವಾಗ್ತಾ ಇದೆ ನಡೆಗೆ ಅಂಥೇಳಿ ಹಾಗೆ ಕೆಳಗಿಳಿದನಂತೆ. ನಾ ಯಾಕೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ನಿಲ್ಲಕ್ಕೆ ಆಗ್ತಾ ಇಲ್ಲ, ಮಲಗಬೇಕು ಅನಿಸುತ್ತೆ ಅಂತ ಹೇಳಿದ್ರಂತೆ. ಅಷ್ಟು ಫಾಸ್ಟಾಗಿ ಡಿಟೇರಿಯೇಟ್ ಆಗ್ತಾ ಇದೆ ಪಾಪ, ತಕ್ಷಣ ತನ್ನ ತೊಡೆ ಮೇಲೆ ಮರೆಸಿಕೊಂಡ್ಲಂತೆ. ಅವರಿಗೆ ಗೊತ್ತಿಲ್ಲ, ಇವಳಿಗೆ ಗೊತ್ತಿದೆ. ಅಂದರೆ ಗಂಡನಿಗೆ ಅಜ್ಞಾನ, ಹೆಂಡತಿಗೆ ಪರಿಜ್ಞಾನ. ಅಂತ ಹೊತ್ತು ಎಷ್ಟು ಎಚ್ಚರಿಕೆಯಿಂದ ನಡ್ಕೊಳ್ತಾರೆ ನೋಡಬೇಕು. ಇದು ನಿಜವಾಗಲೂ ಸಾವಿತ್ರಿ ದೊಡ್ಡ ಸಾಧನೆ. ಆ ಕಾಲಕ್ಕೆ ಉದ್ಯೋಗಕ್ಕೆ ಒಳಗಾಗಲಿಲ್ಲ, ಕೂಗೋದು ಅವಳು ಹತ್ಕೋದು ಕೂತೊಡ್ರೆ ಏನು ಮಾಡ್ತೈತಿ ಕೆಲಸ ಇವೆಂಟ್. ಸಾಮರ್ಥ್ಯ ಇರಬೇಕಲ್ಲ, ಸರಿ ಉಪಯೋಗ ಧೈರ್ಯ ತಂದ್ಕೋತಾಳೆ, ತೊಡೆ ಮೇಲೆ ಮನಸ್ಕೋತಾಳೆ. ನೋಡಿ ನೋಡ್ತಿರ್ಲಿಕ್ಕೇನೆ ಭಾರಿ ಜಾಸ್ತಿ ಆಯ್ತಂತೆ. ನೋಡ್ತಾನೆ ಮುಖ ನಿಶ್ಚೇಜವಾಗಿ ಹೋಯ್ತಾಗಲಿ, ಆಗಲೇ ಶ್ವಾಸ ನಿಂತೋಯ್ತು. ಮುಂದೆ ದೊಡ್ಡ ವ್ಯಕ್ತಿ ನಿಂತಿದ್ದಾರೆ, ಕೆಂಪು ವಸ್ತ್ರ, ಭಯಂಕರವಾದಂತಹ ದೊಡ್ಡ ಆಕೃತಿ, ಶಾಬಲ ವರ್ಣ, ಆಕರ್ಷಕವಾದಂತಹ ರೂಪ. ನೋಡಿದರೆ ಕಷ್ಟ ನೋಡಿಲ್ಲಂತೆ ಗೊತ್ತಾಯ್ತು, ಆ ಪಾಶಾಯಿ ಕೆಡದೇ ಬಿಟ್ರಂತೆ, ಜೀವ ಹೊರಟೋಯ್ತು ಆ ಕಡೆ. ಸಾವು ಬಹಳ ವಿಚಿತ್ರವಾದದ್ದು, ನೋಡ್ತಾ ಇರ್ತಾರೆ ಎಲ್ರಿಗೂ, ಎಲ್ರಿಗೂ ಏನು ಕಾಣದೆ ಸಾಯದೊಂದೇ ಕಾಣಿಸ್ತದೆ ಅಷ್ಟೇನೆ, ಉಳಿದವರಿಗೆ ಕಾಣಿಸೋದಷ್ಟೇ, ಅವಳಿ ಮಾತ್ರ ಅದಕ್ಕೆ ಕಾಣಿಸಲಿಲ್ಲ. ಯಮದೇವರು ಸಾಕ್ಷಾತ್ತಾಗಿ ಕಣ್ಣಿಗೆ ಬಿದ್ದರಂತೆ. ಆಗ ಅವಳು ನೆಲ್ಲಗೆ ತನ್ನ ಗಂಡನ ತಡೆಯನ್ನು, ಅವನು ಮೃತನಾಗಿ ಬಿಟ್ಟ ಪಾಪ, ಕೆಳಗೆ ಮಲಗಿಸಿ ತಾನು ಎದ್ದು ನಿಂತ್ಕೊಂಡು ಸ್ತೋತ್ರ ಮಾಡೋಕ್ಕೆ ಶುರು ಮಾಡ್ತಾಳೆ ಯಮದೇವರನ್ನು. ಯಮದೇವರು ಮಾತಾಡ್ತಾರೆ, ಸಾವಿತ್ರಿ ನಾನು ಯಾರು ಗೊತ್ತಾ ಅಂತ ಕೇಳಿದರೆ, ಸ್ವಾಮಿ ನಾನು ತುಂಬ ಕೇಳಿದ್ದೇನೆ, ಈ ರೀತಿ ವೈಚಕ್ಕೆ ಬರತಕ್ಕಂಥವ್ರು ಯಮದೇವರು ಅಂತ ಕೇಳಿದ್ದೇನೆ, ತಾವು ಯಮದೇವರೇ ಇರಬೇಕು ಅಂದರೆ ಹೌದು ನಾನು ಯಮ ಹೌದು ಅಂತ ಹೇಳಿದರೆ, ಆ ಕ್ಷಣಕ್ಕೆ ಸಾವಿತ್ರಿ ಕೇಳ್ತಾಳೆ, ಸ್ವಾಮಿ ನಾನು ಭಾರಿ ಆಶ್ಚರ್ಯವಾಗ್ತಾ ಇದೆ, ಸಾಮಾನ್ಯವಾಗಿ ಈ ರೀತಿ ಬಂದು ಜೀವವನ್ನು ಒಯ್ಯೋದು ಯಮದೂತರು ಅಂತ ಕೇಳಿದ್ದೇನೆ, ನೀವೇ ಬಂದುಬಿಟ್ರಲ್ಲ ಅಂತ ಕೇಳಿಲ್ಲಂತೆ. ಸಾಮಾನ್ಯ ಗರುಡ ಪುರಾಣದಲ್ಲಿ ಹೇಳೋದು ಹಾಗೇನೆ, ಮೂರು ಜನ ಯಮದೂತರು ಬರ್ತಾರೆ ಅಂತ ಹೇಳ್ತಾರೆ. ಮೂರು ಜನ ಒಂದು ಪ್ರತಿಯೊಂದು ಕೇಸಿಗೂ ಮೂರು ಜನ ಬರ್ತಾರಂತೆ ಯಮದೂತರುಗಳು. ಭಾರಿ ಭಯಂಕರ ಆಕಾರ ಅವರದೆಲ್ಲ ಕೂಡ. ನೋಡಿ ನೋಡ್ತಲಿಕ್ಕೆ ಮನುಷ್ಯ ಅಂತ್ಯಕಾಲದಲ್ಲಿ ಒದರುತ್ತಿರ್ತಾನೆ. ಅದಕ್ಕೆ ಕಾರಣ ಇವ ನೋವೊಂದು ಕಡೆಗೆ, ಅವರ ದರ್ಶನ ಒಂದು ಕಡೆ, ಭಯಂಕರವಾದ ಆಕೃತಿಯ ದರ್ಶನ. ಯಮದೂತರು ಯಾಕೆ ಬರಲಿಲ್ಲ, ನೀವು ಯಾತಕ್ಕೆ ಬಂದ್ರಿ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಹೌದು ಸಾಮಾನ್ಯವಾಗಿ ನನ್ನ ದೂತರೇ ಬರೋದು ಅಂತ ಹೇಳ್ತಾರೆ. ಗರುಡ ಪುರಾಣದ ಮಾತು ಸ್ಪಷ್ಟವಾಯ್ತಲ್ಲಿ, ಸಾವಿನ ದೂತರೇ ಬರೋದು, ಆದರೆ ನಿನ್ನ ಗಂಡ ಸಾಮಾನ್ಯನಲ್ಲ, ತುಂಬ ಸತ್ಯವಂತನಾದವನು, ಧರ್ಮಿಷ್ಠನಾದವನು, ಭಗವದ್ಭಕ್ತನಾದವನು, ಅಂಥವನನ್ನ ಗೌರವದಿಂದ ಕರ್ಕೊಂಡು ಹೋಗಬೇಕಂತ ನಾನೇ ಬಂದೆ ಅಂತ ಹೇಳಿದ್ರಂತೆ. ಇದು ಹೊಸ ವಿಷಯ ಇದೆ. ಇವತ್ತು ಅರೆಸ್ಟ್ ಮಾಡಬೇಕಾದ್ರೆ ಸಾಮಾನ್ಯ ಕಂಡನ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡ್ತಾನೆ, ದೊಡ್ಡವರಲ್ಲಿ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಇನ್ಸ್ಪೆಕ್ಟರ್ಗಳು ಕಮಿಷನರ್ಗಳು ಬರಬೇಕಾಗ್ತದೆ. ಅವನು ಗ್ರೇಡೆಸ್ಟ್ ಜಾಸ್ತಿ ಆಗ್ತಾ ಹೋದಂತೆ. ಇದು ಪ್ರಾಣಹೋಗ ಸನ್ನಿವೇಶ. ಯಮದೇವರೇ ಬರಬೇಕಾದ ಅದಕ್ಕೆ ನಾನು ಬಂದಿದ್ದೇನೆ. ಅವನು ಭಾರಿ ಪುಣ್ಯಾತ್ಮ, ಅದನ್ನು ಗೌರವದಿಂದ ಒಯ್ಯಬೇಕು ಅಂತ ನಾನು ಬಂದೆ ಅಂತ ಹೇಳಿದ ತಕ್ಷಣ ಸಾವಿತ್ರಿ ಹೇಳ್ತಾಳೆ, ಪತಾಡ್ತಾ ಇದ್ದಾಳೆ, ಯಮದೇವರು ಬಂದು ಹೊರಟೇ ಬಿಟ್ಟಿರುತ್ತೆ. ಸಾವಿತ್ರಿ ಹಿಂದಿಂದೆ ಹೋಗ್ತಾಳೆ, ಯಮದೇವರು ತಾನು ಹೊರಟ್ಲಂತೆ. ಅವ್ರಿಗೆ ನಡ್ಕೊಂಡು ಹೋಗಾರ ಆಕಾಶಕ್ಕೆ ಹಾರ್ತಾರೋ, ತಾನು ಎಂಥ ಶಕ್ತಿ ಬಂತಂತ ಅವಳಿಗೆ. ಎಲ್ಲಿಂದ ಬಂತು ಅಂದರೆ ಇಷ್ಟು ದಿವಸ ಮಾಡಿದ ರಥ ಉಪವಾಸಗಳ ಫಲ ಆ ಶಕ್ತಿ ಕೊಡ್ತು ಅಂತ ಹೇಳಿದ್ದ. ಜೇಬಲ್ಲಿ ದುಡ್ಡು ಕೊಡ್ತಾ ಇರ್ತಾರೆ, ಇಲ್ಲಿ ಸಂಪಾದನೆ ಮಾಡಿರ್ತಾರೆ, ದುಡ್ಡು ಟಿಕೆಟ್ ತೊಗೊಂಡು ಮುಂದೆ ಹೋಗ್ತಿರ್ತಾರೆ. ಹಾಗೆ ದುಡ್ಡು ಇಲ್ಲದ ತೊಗೊಳ್ಬೇಕಾಗೋದಿಲ್ಲ ನಮಗಿವತ್ತು. ಈ ಇನ್ ಟರ್ಮ್ಸ್ ಆಫ್ ಕ್ಯಾಶ್ ಅರ್ಥ ಮಾಡ್ಕೋತೇವೆ ನಾವು, ಈ ಮಾನಿಟರಿ ಸೆನ್ಸ್ ಅಲ್ಲಿ ಅರ್ಥ ಮಾಡ್ಕೋತೇವೆ. ಈ ತಪಸ್ಶಕ್ತಿ ನಮಗೆ ಅರ್ಥವೇ ಆಗೋದಿಲ್ಲ. ಆದರೆ ತಪಸ್ಶಕ್ತಿ ಒಂದು ಶಾಶ್ವತ, ಅದು ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ. ಸಾವಿತ್ರಿಯ ಸಿದ್ಧಿ ಯಮದೇವ್ರ ಹಿಂದೆ ಹೋಗಾಗ ಮಾಡಿತು. ಯಮದೇವರು ಸ್ವಲ್ಪ ದೂರ ಹೋಗಿ ನೋಡ್ತಾ, ಸಾವಿತ್ರಿ ಬಂದ್ಯಾಕೆ ಬರ್ತಾ ಇದ್ದಿ, ಸಾಕಿಷ್ಟು ಬಂದಿಯಲ್ಲ ಸಾಕು ಅಂತ ಹೇಳಿದ್ರೆ. ಸಾಮಾನ್ಯ ಹೋಗೋರು ಕಳಿಸ್ಕೊಡೋ ಪದ್ಧತಿ ಇದೆಯಲ್ಲ, ಸ್ವಲ್ಪ ದೂರ ಕಳಿಸ್ಕೊಡೋದು, ಸ್ವಲ್ಪ ದೂರ ಬಂದಿದ್ದೀಯಲ್ಲ ಸಾಕು ಬಿಡು, ಇನ್ನು ವಾಪಸ್ ಹೋಗು ನೀನೀಗ, ಅನಂತ್ಯಕ್ರಿಯೆ ಏರ್ಪಾಟು ಮಾಡ್ಕೋ ಅಂತ ಹೇಳಿದ್ರೆ. ಅನಂತ್ಯಕ್ರಿಯೆ ಏರ್ಪಾಟು ಮಾಡ್ಕೋ. ಸಾವಿತ್ರಿ ಹೇಳ್ತಾಳೆ, ಸ್ವಾಮಿ ಅದು ಹೌದು, ಆದರೆ ನನಗೆ ಆಶ್ಚರ್ಯ, ನಿಮ್ಮಂತಹ ಸಜ್ಜನರು ಸಾಕ್ಷಾತ್ ದೇವತೆಗಳು, ನೀವು ನಿಮ್ಮ ಜೊತೆಗೆ ಒಂದು ಕ್ಷಣ ಇರೋದು ಭಾರಿ ಪುಣ್ಯ ಮಾಡಿರಬೇಕು. ನೀವು ನನ್ನ ಜೊತೆ ಮಾತಾಡ್ತೀರಿ ಅಂದಮೇಲೆ ಆ ಭಾಗ್ಯ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, ಅದಕ್ಕೆ ನಾನು ಬರ್ತಾ ಇದ್ದೇನೆ ಅಂತ ಹೇಳಿದರೆ, ಅವ್ರು ಹೇಳಿದ್ರಂತೆ, ಸ್ತೋತ್ರ ಆಯ್ತಲ್ಲ ಅದು, ಒಂದು ಸ್ತೋತ್ರದಿಂದ ಯಾರಿಗೂ ಖುಷಿ ಆಗೋದಿಲ್ಲ. ಯಮದೇವರಿಗೆ ಖುಷಿಯಾಯಿತು, ಸಾವಿತ್ರಿ ಭಾರಿ ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಾ ಇದ್ದೀನಿ, ನೀಗ ಭಾರಿ ಖುಷಿಯಾಗಿದೆ, ಒಂದು ವರ ಕೊಡ್ತೇನೆ ಕೇಳ್ಕೊ ಅಂತ ಹೇಳಿದ್ದ. ದೇವತೆಗಳು ಸುಮ್ಮನೆ ಇವರು ಸ್ತೋತ್ರ ಮಾಡ್ಕೊಂಡು ಹೋಗೋದಿಲ್ಲ, ನಾವೇನು ಸುಮ್ಮನೆ ವಿಷ್ಣು ಸಹಸ್ರ ಒದಕ್ಕೋತಿರ್ತೇವೆ, ಸುಮ್ಮನೆ ವಿಷ್ಣು ಕೇಳ್ಕೊತಾ ಕೂತ್ಬಿಟ್ಟಿರ್ತಾರೆ ತಿಳ್ಕೊಂಡಿರ್ತೇವೆ. ಅವ್ರು ಸುಮ್ಮನೆ ಕೇಳೋದಿಲ್ಲ, ಅನುಗ್ರಹ ಮಾಡ್ತಾನೇ ಇರ್ತಾರೆ ಅಂತ ಹೇಳಿರ್ತಾರೆ. ನಮ್ಮ ಜನ ಗೊತ್ತಿಲ್ಲ, ಇವತ್ತು ರಿಕ್ಷಾ ಹೋಗ್ತಿರಲಿ ಮೀಟರ್ ಆಗಿರ್ ಸಿಗ್ತಾನೆ ಇರ್ತದೆ, ರೆಕಾರ್ಡ್ ಆಗ್ತಿರ್ತದೆ, ಆಗಲಿ ಸುಮ್ಮನೆ ತಿರುಗೋದಿಲ್ಲ. ನಾವು ಮಾಡಿದ ಪುಣ್ಯ ಆಗಲೇ ದಾಖಲಾಗ್ತಾ ಇರ್ತದೆ, ಹಾಗೆ ನಮ್ಮ ಜನ ಗೊತ್ತಿಲ್ಲ, ಅದರಿಂದ ಯಾಂತ್ರಿಕವಾಗಿ ಹೇಳ್ತಿರ್ತಾರೆ ಅಷ್ಟೇ. ಯಮದೇವರು ತಕ್ಷಣ ಫಲ ಕೊಡ್ತಾರೆ. ಸಾವಿತ್ರಿ ತುಂಬ ಸಂತೋಷವಾಗಿದ್ದೆ, ನನಗೆ ಒಂದು ವರ ಕೊಡ್ತೇನೆ ಕೇಳ್ಕೊ ಅಂತ ಹೇಳಿದರೆ ಆ ಕ್ಷಣಕ್ಕೆ. ಆದರೆ ಅವ್ರು ಬಿಡೋದಿಲ್ಲ, ಅವರು ಪ್ರತಿಸತ್ ಸೇರಿಸ್ತಾರೆ, ನಿನ್ನ ಗಂಡನ ಪ್ರಾಣ ಬಂದ್ಬಿಟ್ಟು ಬೇಕಾದ ಕೇಳ್ಕೊ ಅಂತ ಹೇಳ್ತಾರೆ. ನಿನ್ನ ಗಂಡನ ಪ್ರಾಣ ಬಂದ್ಬಿಟ್ಟು ಬೇಕಾದ ವರ ಕೇಳು ಅಂದ ತಕ್ಷಣ, ಸ್ವಾಮಿ ಹಾಗಿದ್ರೆ ನನ್ನ ಮಾವನಿಗೆ ಹೋದ ಕಣ್ಣುಗಳು ಬರಲಿ ಅಂತ ಕೇಳಿದ್ದಂತೆ. ತನ್ನ ಮಾವನಿಗೆ ಹೋದ ಕಣ್ಣು ಕುರುಡಾಗಿಬಿಟ್ಟಿದ್ದಾನೆ ಪಾಪವನು, ಹೋದ ಕಣ್ಣು ಮತ್ತೆ ಬರಲಿ ಅಂತ ಹೇಳಿದ ತಕ್ಷಣ ತಥಾಸ್ತು ಅಂತ ಹೇಳಿದ್ರಂತೆ. ಆಯ್ತು ಸಾವಿತ್ರಿ, ನೀನು ಹೋಗೋದು ಹೊರಟ್ರಂತೆ. ನೋಡಿದ್ರೆ ಹಿಂದೆ ಬರ್ತಾನೆ ಇದ್ದಾರೆ, ಸಾವಿತ್ರಿ ಬಿಟ್ಟಿಲ್ಲ. ಅವ ಹೇಳ್ತಾಳೆ, ಸ್ವಾಮಿ ನೀವೇನು ಹೋಗು ಅಂತ ಹೇಳಿಬಿಡ್ತೀರಿ, ಆದರೆ ಅಷ್ಟು ಸುಲಭ ಹೋಗ್ಲಿಕ್ಕೆ ಆಗೋದಿಲ್ಲ. ಶಾಸ್ತ್ರ ಹೇಳ್ತದೆ, ಏಳು ಹೆಜ್ಜೆ ಜೊತೆಗೆ ಹೋದರೆ ಸ್ನೇಹ ಬೆಳೀತದೆ ಅಂತ ಹೇಳ್ತಾರೆ. ಇಷ್ಟು ದೂರ ನಿಮ್ಮ ಜೊತೆ ಬಂದಿದ್ದೇನೆ ನಾನು, ನಿಮ್ಮನ್ನು ಬಿಡಕ್ಕೆ ಮನಸ್ಸೇ ಬರ್ತಾ ಇಲ್ಲ. ನೀವು ಸ್ವರ್ಗಲು ನರಕದ ಅಧಿಪತಿಗಳು, ನೀವು ಎಷ್ಟು ವಿಶೇಷವಾದ ರೀತಿಯಲ್ಲಿ ನಿಮ್ಮನ್ನು ಸಮ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಅಂತ ಹೇಳಿದ್ದಾರೆ. ಸಮ ಸಮವರ್ತಿ ಅಂತ ಯಮದೇವರ ಹೆಸರು. ಮತ್ತೆ ಖುಷಿಯಾಯಿತು ಯಮದೇವರಿಗೆ. ಸಾವಿತ್ರಿ ಇನ್ನೊಂದು ವಾರ ಕೇಳ್ತೇನೆ, ಇನ್ನೊಂದು ವಾರ ಕೊಡ್ತೇನೆ ಕೇಳ್ಕೊ ಅಂತ ಹೇಳಿದರೆ ಸಾಮರ್ಥ್ಯ ಇದೆ, ಕೊಡಕ್ಕೆ ತಯಾರಿದ್ದಾರೆ. ಆ ರೀತಿ ಮಾತಾಡ್ತಾಳೆ ಸಾವಿತ್ರಿ, ಪಾಪ ಇನ್ನೊಂದು ವಾರ ಕೊಡ್ತೇನೆ ಕೇಳ್ಕೊ ಅಂದ ತಕ್ಷಣ, ನನ್ನ ಮಾವನಿಗೆ ಹೋದ ರಾಜ್ಯ ಮತ್ತೆ ವಾಪಸ್ ಬರಲಿ ಎಂದು ಕೇಳಿದ್ದಾನೆ. ರಾಜ್ಯಭ್ರಷ್ಟನಾಗಿ ಬಂದಿದ್ದಾನೆ ಪಾಪ, ಸೇನಾಧಿಪತಿ ಮೋಸ ಮಾಡಿಬಿಟ್ಟು ಅವನನ್ನು ಪಾಪ ರಾಜ್ಯಭ್ರಷ್ಟನನ್ನ ಮಾಡಿ ತಾನು ರಾಜ್ಯದಲ್ಲಿ ಕೂತಿರ್ತಾನೆ. ಆ ರಾಜ್ಯ ಮತ್ತೆ ಸಿಗಬೇಕು ನನ್ನ ಮಾವನಿಗೆ ಅಂತ ಹೇಳಿದ ತಕ್ಷಣ ತಥಾಸ್ತು ಅಂತ ಹೇಳಿದ್ರಂತೆ ಯಮದೇವರು. ಯಾವ ದೇವತೆಗಳ ಅಸಾಧ್ಯವಾದ ಯಾವುದಿದೆ? ದೇವತೆಗಳು ಅಂತ ಹೇಳಿದರೆ ವಿಶೇಷವಾದ ಸಾಮರ್ಥ್ಯ ಹೊಂದಿರೋರು, ಜನಕ್ಕೆ ಅದು ಗೊತ್ತಿರೋದಿಲ್ಲ ಅಷ್ಟೇ. ದೇವತೆಗಳು ಪಾಪ ಏನು ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ, ಇವರು ಮಂತ್ರಿಗಳು ಏನು ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ, ಪಾಪ ಯಾರೋ ಆಫೀಸರ್ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ, ಇವರೆಲ್ಲ ನೆಪ ಅಷ್ಟೇ. ನಿಜವಾಗಲೂ ಮಾಡೋ ಶಕ್ತಿ ಇರೋರು ದೇವತೆಗಳಿಗೆ, ಸರ್ವಶಕ್ತರಂತೂ ಪರಮಾತ್ಮ ಒಬ್ಬನೇನೆ. ತಕ್ಷಣ ಅವರು ತಥಾಸ್ತು ಅಂತೇಳಿ ಮತ್ತೆ ಮುಂದೆ ಹೊರಟ್ರಂತೆ. ಆಗ ಸಾವಿತ್ರಿ ಮತ್ತೆ ಹೋಗ್ತಾಳೆ, ಏನು ಸಾವಿತ್ರಿ ಇನ್ನೂ ಬರ್ತಾ ಇದ್ದೀಯಲ್ಲ ಅಂದರೆ, ಸ್ವಾಮಿ ನಾನು ನಿಮ್ಮ ಬಗ್ಗೆ ಹೇಳಿದೆ, ಸಮವರ್ತಿ ಅಂತ ಹೇಳಿದೆ. ಯಾರ್ಯಾರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿರ್ತಾರೆ ಅವರ ಪುಣ್ಯ ಕಾರ್ಯಕ್ಕೆ ತಕ್ಕಂತೆ ನೀವು ಸತ್ಫಲಗಳನ್ನು ಕೊಡ್ತೀರಿ. ಯಾರ್ಯಾರು ಕೆಟ್ಟ ಕೆಲಸಗಳನ್ನು ಮಾಡಿರ್ತಾರೆ ಅವರ ಪಾಪ ಕಾರ್ಯಗಳ ತಕ್ಕಂತೆ ನೀವು ಪಾಪಫಲವನ್ನು ಕೊಡ್ತೀರಿ. ಇದು ಬಹಳ ಕಷ್ಟದ ಕೆಲಸ, ಆದರೆ ನೀವು ಅದನ್ನು ನಿರ್ವಹಿಸಿಕೊಂಡು ಬಂದು ಭಗವಂತನ ಶಾಸ್ತ್ರದಂತೆ ಏನಿದ್ದೀರಲ್ಲ ಅದನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಅದಕ್ಕೆ ನಿಮ್ಮನ್ನು ಸ್ತೋತ್ರ ಮಾಡತಕ್ಕಂಥ ಅವಕಾಶ ನನಗೆ ಸಿಗ್ತಾ ಇದೆ, ಅದಕ್ಕೆ ಬರ್ತಾ ಇದ್ದೇನೆ, ದಯವಿಟ್ಟು ಹೋಗಿ ಎನ್ನಬೇಡಿ ಅಂದ ತಕ್ಷಣ, ಸಾವಿತ್ರಿ ನನಗೆ ಭಾರಿ ಖುಷಿಯಾಗಿದೆ, ಮತ್ತೆ ಇನ್ನೊಂದು ವರ ಕೊಡ್ತೇನೆ, ನಿನ್ನ ಗಂಡನ ತಾಣ ಬಿಟ್ಟು ಬೇಕಾದ್ದು ಕೇಳು ಅಂತ ಹೇಳಿದ್ದೆ. ನಿನ್ನ ಗಂಡನ ತಾಣ ಬಿಟ್ಟು ಬೇಕಾದ್ದು ಕೇಳಿಬಿಡು. ತಕ್ಷಣ ವರ ಕೇಳ್ತಾಳೆ, ಹಾಗಿದ್ರೆ ನಮ್ಮ ಅಪ್ಪನಿಗೆ ಸಂತಾನ ಇಲ್ಲ. ಇವಳೊಬ್ಬಳೇ ತಾನೇ ಹುಟ್ಟಿದ್ದು, ಕಷ್ಟಪಟ್ಟು ಪ್ರಯತ್ನ ಪಟ್ಟಿದ್ದಕ್ಕೆ ತಪಸ್ ಮಾಡಿದ್ದಕ್ಕೆ ಹುಟ್ಟಿದ್ದು ಒಬ್ಬಳೇನೆ. ಅವನಿಗೆ ತುಂಬ ಮಕ್ಕಳಾಗಬೇಕು ಅಪೇಕ್ಷೆ ಇದೆ. ನನ್ನ ತಂದೆಗೆ 100 ಜನ ಗಂಡು ಮಕ್ಕಳಾಗಬೇಕು ಅಂತ ಕೇಳಿದರೆ, 100 ಜನ ಗಂಡು ಮಕ್ಕಳಾಗಬೇಕು. ಯಾಕಂದ್ರೆ ತಥಾಸ್ತು ಅಂತ ಹೇಳಿದ್ರು. ಇಲ್ಲಿ ಸಾವಿತ್ರಿ ವರ ಕೇಳದಲ್ಲಿ ತಾರತಮ್ಯ ನೋಡಬೇಕು. ಮೊದಲನೇ ವರದಲ್ಲಿ ತನ್ನ ತಂದೆಗೆ ಏನೋ ಕೇಳಲಿಲ್ಲ, ಮೊದಲು ಮಾವನಿಗೆ ಕೇಳುತ್ತಾರೆ. ಅದು ಬಹಳ ಮುಖ್ಯ. ಅದು ಯಾಕೆಂದ್ರೆ ತಾನು ಸೇರಿದ ಮನೆ ತನ್ನ ಮನೆ ಇದ್ದಾಗ ಲೆಕ್ಕ ಫಸ್ಟ್. ಅವರ ಸೇವೆಗೆ ಆದ್ಯತೆ ತನ್ನ ತವರು ಮನೆಗೆ ಇಲ್ಲಾಗ. ಇದಕ್ಕೆ ಆದ್ಯತೆ ಇರೋದು ಗಂಡನ ಮನೆಗೇನೆ ಆದ್ಯತೆ. ಅದಕ್ಕೆ ಮಾವನಿಗೆ ಕಣ್ಣು ಕೇಳಿದ್ಲು, ಮಾವನಿಗೆ ರಾಜ್ಯವನ್ನೇ ಕೇಳಿದ್ಲು, ಅವ್ರದ್ದೆಲ್ಲ ಅನುಕೂಲ ಆಗೇ ಆಯ್ತು. ಈಗಾಗಲೇನೆ ಈಗ ತನ್ನ ಮನೆ ಬಗ್ಗೆ ಈ ಯೋಚನೆ ಮಾಡ್ತಾರೆ. ತವರ ಮನೆ ಬಗ್ಗೆ ಈ ತಾರತಮ್ಯವನ್ನೇ ಪತಿಭಕ್ತಿ ಅಂತ ಕರೆಯೋ. ವಿವಾಹವಾಯ್ತೋ ಇಲ್ಲೋ ಅವಳ ಜವಾಬ್ದಾರಿ. ನನ್ನ ಮನೆ ಅಂದ್ರೆ ಗಂಡನ ಮನೆ ಅಂತ ಅರ್ಥ, ತಾಯಿ ಮನೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅದು ತವರು ಮನೆ ಅಷ್ಟೇ ಹೊರತು ತನ್ನ ಮನೆ ಅಂತ ಕರೆಯುವ. ಯಾರೋ ನಮ್ಮೂರಿಗೆ ಬನ್ನಿ ಅಂತ ಮದುವೆ ಆದ ಹೆಂಗಸು ಕರೆದ್ರೆ ತವರು ಮನೆಗಲ್ಲ ಗಂಡನ ಮನೆ ಬರ್ರಿ ಅಂತ ಅರ್ಥ. ಅದಕ್ಕೆ ಆ ಮಾತು ಇರೋದೇ ಹಾಗೆ, ನನ್ನ ಮನೆ ಅಂತಕ್ಕಂಥ ಅಭಿಮಾನ ಬರಬೇಕಾದ ಆ ಕಡೆಗೆ ಹೊರತು ತವರು ಮನೆ ಕಡೆಗಲ್ಲ. ಬಂದರೆ ಆ ಸ್ತ್ರೀ ಉದ್ಧಾರವಾಗೋ ಚಾನ್ಸಸ್ಸೇ ಇಲ್ಲ. ಎಲ್ಲಿ ಇವಳಿಗೆ ಬುದ್ಧಿ ಬರೋದಿಲ್ಲ. ಆಫೀಸ್ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ನಮ್ಮ ಕಾಲೇಜ್ ಅಂದ್ರೆ ಆ ಕಾಲೇಜ್ ಹೋದೇವು, ಹಳೆಯದಲ್ಲ ಮುಗಿದೋಯ್ತು. ಈಗ ಎಲ್ಲಿ ರಿಪೋರ್ಟ್ ಮಾಡ್ಕೊತಾರೆ ಅಲ್ಲಿ ಕೆಲಸ ಮಾಡೋದೇ ಹೊರತು ಅದನ್ನು ತಂದಂತ ಕರೆ ಆಗಿಲ್ಲ ಅವರು. ಈ ಕಂಪ್ನಿ ಚೇಂಜ್ ಮಾಡ್ತಾರೆ, ಹಳೆ ಕಂಪ್ನಿ ಲಾಯಲ್ ಆಗಿಬಿಟ್ರೆ ಗತಿ ಅದ. ಆಮೇಲೆ ಹೊಸ ಕಂಪ್ನಿ ಹಳೆ ಕಂಪ್ನಿ ಲಾಯಲ್ ಆದ್ರೆ ಪಾವರ್ ಎದ್ದು ಹೋಗ್ತಾರೆ, ಆಮೇಲೆ ಓಡಿಸಿಬಿಡ್ತಾರೆ. ಎಲ್ಲಿ ಪ್ರೆಸೆಂಟ್ ವರ್ಕ್ ಮಾಡ್ತಾನೋ ಅದು ಅವನಿಗೆ ಮುಖ್ಯವಾದದ್ದು. ಲೋಕದಲ್ಲೂ ಹಾಗೆ, ನಮ್ಮ ವ್ಯವಸ್ಥೆಯಲ್ಲೂ ಹಾಗೆ. ಅದಕ್ಕೆ ಗಂಡನ ಮನೆಯ ಉದ್ಧಾರವನ್ನು ಮೊದಲು ಬಯಸಿಬಿಟ್ಟು ಆಮೇಲೆ ತಂದೆಯ ಮನೆ ಉದ್ಧಾರವನ್ನು ಬಯಸ್ತಾರೆ. ಆದ್ರಿಂದನೇ ಆಚಾರ್ಯ ಹೇಳ್ತಾರೆ, ಕನ್ಯೋದಿತ ಬತ ಕುಲದ್ವಯ ತಾರಿಣೀತಿ. ಒಬ್ಬ ಗಂಡು ತನ್ನ ಮನೆಯನ್ನು ಮಾತ್ರ ಉದ್ಧಾರ ಮಾಡಿದರೆ ಒಬ್ಬ ಹೆಣ್ಣು ಎರಡು ಮನೆ ಉದ್ಧಾರ ಮಾಡ್ತಾಳೆ. ಅದಕ್ಕೆ ಸಾವಿತ್ರಿ ದೊಡ್ಡ ದೃಷ್ಟಾಂತ. ಮಾವನನ್ನು ಉದ್ಧಾರ ಮಾಡಿದ್ಲು, ಅದೇನು ಸಮಸ್ತ ಐಶ್ವರ್ಯ, ಕಣ್ಣು ಎಲ್ಲ ಬರಹ ಮಾಡಿದ್ಲು. ತಂದೆಗೆ 100 ಗಂಡು ಮಕ್ಕಳು ಹುಟ್ಟ ಹಾಗೆ ಮಾಡಿದ್ಲು ಪಾಪ. ಎಂಬುದೇವರು ತಥಾಸ್ತು ಅಂತೇಳಿ ಮುಂದೆ ಹೊರಟ್ರಂತೆ. ಆಗ ಮತ್ತೆ ಹೇಳ್ತಾಳೆ, ಸ್ವಾಮಿ ನಾನು ತುಂಬಾ ಕೇಳಿದ್ದೇನೆ, ಏನು ಸಾವಿತ್ರಿ ಇನ್ನೂ ಬರ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು. ಇನ್ನೂ ಬರ್ತಾ ಇದೆಯಲ್ಲ, ಏನಿದು ಆಶ್ಚರ್ಯ, ಇನ್ನು ಹೋಗಿಬಿಡ್ಬೋದಲ್ಲ, ಆಯ್ತು ಹೊತ್ತಾಗ್ತಾ ಇದೆ ನೋಡು, ಕತ್ಲಾಗ್ತಾ ಇದೆ, ಆಗ್ಲೇ ಹೋಗಿಬಿಡು ಅಂತ ಹೇಳಿದ್ರಂತೆ. ತಕ್ಷಣ ಹೇಳ್ತಾಳೆ, ಸ್ವಾಮಿ ಸಜ್ಜನರ ಸಹವಾಸ ಎಷ್ಟಿದ್ರೂ ಭಾರಿ ಪುಣ್ಯ. ಆ ಮಾತು ರಹುಗುಣ ಕೂಡ ಹೇಳ್ತಾರೆ, ಮುಹೂರ್ತಿಕಾಧ್ಯಶ್ಚ ಸಮಾಗಮಾಧ್ಯಮೇ ದುಸ್ತರ್ಕ ಮೂಲ ಅಪಹತೋ ಅವಿವೇಕ ಅಂತ ಹೇಳ್ತಾರೆ. ಸಜ್ಜನರ ಬಳಿ ಇದ್ರೆ ಬೆಳಕಿನ ಹತ್ರ ಕೂತ್ರೆ ಹಾಗೋ ಹಾಗೆ. ಸಂಸಾರದ ಕತ್ತಲೆಗೆ, ನಮ್ಮ ಹೊರಗಿನ ಕತ್ತಲೆಗೆ ಈ ಬೆಳಕು ಸಾಕು. ಈ ಒಳಗಿನ ಕತ್ತಲೆಗೆ ಜ್ಞಾನಗಳೇ ದೀಪ ಅಂತ ಕರೀತಾರೆ. ಜ್ಞಾನಿಗಳ ಹತ್ರ ಎಷ್ಟಿದ್ರೂ ಸಾಲದು. ನಿಮ್ಮ ಜೊತೆ ಬರೋ ಯೋಗದನ ಬರ್ತಿದೆ ಅಂದ್ರೆ ಅದು ಕಳ್ಕೊಳ್ಳೋ ಇಷ್ಟ ನನಗಿಲ್ಲ, ಅದರಿಂದ ಎಷ್ಟು ಸಾಧ್ಯವಾದಷ್ಟು ಅನುಸರಣೆ ಮಾಡ್ತೇನೆ ಅಂತ ಹೇಳಿದ ತಕ್ಷಣ, ಸಾವಿತ್ರಿ ನನಗೆ ಬಂದಿನ ಒಂದೊಂದು ಮಾತು ನನಗೆ ಭಾರಿ ಖುಷಿ ಕೊಡ್ತಾ ಇದೆ. ಈ ನಮಗೆ ಅರ್ಥ ಆಗುತ್ತೆ, ಶಾಸ್ತ್ರಜ್ಞಾನ ಇದ್ರೆ ತಾನೆ ಮಾತಾಡಕ್ಕೆ ಬರೋದವೆಲ್ಲ ಕೂಡ. ಕತೆ ಕಾದಂಬರಿ ಸಿನಿಮಾ ಟಿವಿ ನೋಡಿದ್ರೆ ಏನು ಮಾತಾಡ್ತಿದ್ಲು ಪಾಪ, ಸಾಧ್ಯವೇ ಇಲ್ಲ. ಅದು ಒಳ್ಳೊಳ್ಳೆ ಗ್ರಂಥಗಳನ್ನು ಓದಿದ್ರೆ, ಒಳ್ಳೊಳ್ಳೆ ಗ್ರಂಥಗಳನ್ನು ಕೇಳಿದ್ರೆ ಅದು ಹೇಗೆ ಉಪಯೋಗಕ್ಕೆ ಬಂತು. ಗಂಡನ ಜೀವನವೇ ತರತಕ್ಕಂಥ ಶಕ್ತಿ ಅದಕ್ಕೆ ಬರ್ತಾ ಇದೆ. ಆಗ ಸಾವಿತ್ರಿ ನೀನು ಮತ್ತೊಂದು ವರವನ್ನು ಕೇಳ್ಕೊ ಕೊಡ್ತೇನೆ, ಆದರೆ ಮರಿಬೇಡ ನಿನ್ನ ಗಂಡನ ಪ್ರಾಣ ಬಿಟ್ಟು ಬೇಕಾದ ವರವನ್ನು ಕೇಳು ಅಂತ ಹೇಳಿದ್ರಂತೆ. ತಕ್ಷಣ ಸಾವಿತ್ರಿ ವರ ಕೇಳ್ತಾಳೆ, ಸ್ವಾಮಿ ನೀನೇನು ವರ ಬೇಡ, ನನಗೆ ನನ್ನ ಗಂಡನಿಂದ 100 ಗಂಡು ಮಕ್ಕಳು ಹುಟ್ಟಬೇಕು ಅಂತ ಕೇಳಿದ್ರಂತೆ. ಈಗ ತನ್ನ ಬಗ್ಗೆ ಬಂದ್ಲೀಗ, ಮೊದಲು ಮಾವ ಆಯಿತು, ಆಮೇಲೆ ತಂದೆ ಆಯಿತು, ಈಗ ತನ್ನ ಬಗ್ಗೆ ಕೇಳ್ಕೊಳ್ತಾಳೆ. ನನಗೆ ನನ್ನ ಗಂಡನಿಂದ 100 ಗಂಡು ಮಕ್ಕಳು ಹುಟ್ಟಬೇಕು ಅಂತ ಕೇಳಿದ್ರೆ ತಥಾಸ್ತು ಅಂದ್ಬಿಟ್ರಂತೆ ಪಾಪ ಯಮದೇವ. ತಥಾಸ್ತು ಸಾವಿತ್ರಿ, ಇನ್ನು ಹೋಗು ನೀನು ಸಾಕು ಅಂತ ಹೇಳಿದ ತಕ್ಷಣ, ಸ್ವಾಮಿ ಹೇಗೋಗ್ಲಿ ಅಂತ ಹೇಳ್ತಾಳೆ. ಹೇಗೋಗ್ಲಿ, ವರ ಕೊಟ್ಟಿದ್ದೀರಲ್ಲ, ಹೇಗೋಗ್ಲಿ ನಾನೀಗ, ಯಾಕೆ ನೀವು ಗಂಡು ಮಕ್ಕಳು ಆಗ್ತಾರೆ ಹೋಗು ಅಂತ ಕೇಳಿದ್ರೆ, ಏ ವರ ಕೇಳಿದ್ದೆ ನಾನೀಗ, ನನ್ನ ಗಂಡನಿಂದ ಆಗ್ಬೇಕು ಅಂತ ಕೇಳಿದ್ದೆ. ನನ್ನ ಗಂಡನ ಸತ್ತೋದ್ರೆ ನನ್ನ ಅವನಿಂದ ಮಕ್ಕಳಾಗಿ ಆಗ್ತಾರೆ ನನಗೀಗ. ಆದ್ದರಿಂದ ದಯವಿಟ್ಟು ನಿಮ್ಮ ಮಾತನ್ನು ನಡೆಸಿಕೊಡಬೇಕು. ನನ್ನ ಗಂಡನಿಂದ ನನ್ನ ಮಕ್ಕಳಾಗಬೇಕು ಅಂತ ವರ ಕೊಟ್ಟಿರೋದ್ರಿಂದ ಅವನ ದಯವಿಟ್ಟು ಅವನು ಪ್ರಾಣನೇ ಕೊಡಬೇಕು ಅಂತ ಕೇಳಿದ್ರಂತೆ. ಆಗ ಅವ್ರು ಹೇಳ್ತಾರೆ, ಭಲೆ ಸಾವಿತ್ರಿ ನೀನು ಗೆದ್ದಿದ್ದಿ, ಭಾರಿ ಸಂತೋಷವಾಗಿದೆ, ಈಗೋ ಸತ್ಯವಾನ್ ಬದುಕ್ತಾನೆ ಅಂತ ಹೇಳಿದ್ರು. ಈ ಸರ್ತಿ ಅವರು ಏನ್ ಬೇಕು ಅಂತ ಕೇಳಲಿಲ್ಲ, ಗಂಡನ ಪ್ರಾಣ ಬಿಟ್ಟು ಬೇರೆ ಕೇಳು ಅಂತ ಹೇಳೋದಕ್ಕೆ ಹೋಗಲೇ ಇಲ್ಲ ಪಾಪ. ಇದೆಲ್ಲ ನೋಡಿ ಜನ ಏನ್ ತಿಳ್ಕೊಂಡಿದ್ದಾರೆ, ಸಿನಿಮಾ ನಾಟಕ ಮಾಡಿಬಿಟ್ಟಿದ್ದಾರೆ. ಯಮನ ಸೋಲು ಅಂತ ಹೆಸರು ಅದಕ್ಕೆ, ಯಮನ ಸೋಲು. ಯಮದೇವರು ಸೋತ ಹೋಗ್ಬಿಟ್ರು ಅಂತೇಳಿ ಜನ ಏನ್ ತಿಳ್ಕೊಂಡು ಬುದ್ಧಿವಂತಿಕೆ ಮಾಡಿದ್ರೆ ನಾವು ಗೆದ್ದು ಬಿಡಬಹುದೇನೋ ಅಂತ ಹೇಳಿಬಿಟ್ಟು. ಸಾವಿತ್ರಿ ಪಾಪ ಆಗಿನ ಕಾಲಕ್ಕೇನು ಬೇಯಿಸಿ ಇದ್ದಿಲ್ಲ ಮಣ್ಣಿಲ್ಲ, ಆಗಲೇ ಗೆದ್ದು ಬಿಟ್ಲು, ಸಿಕ್ಕಾಬಿಟ್ಟು ಓದಿಬಿಟ್ಟಿರ್ತಾರೆ ಪಾಪ, ಯಮದೇವರನ್ನ ಸೋಲಿಸಿಬಿಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಇದಕ್ಕೆಲ್ಲ ಉಳಿದವರು ಅರ್ಥ ಬರ್ಲಿಕ್ಕೆ ಬರೋದಿಲ್ಲ. ಆಚಾರ್ಯ ಹೇಳ್ತಾರೆ, ಇದು ಯಮದೇವರನ್ನು ಸೋಲಿಸೋ ಪ್ರಶ್ನೆ ಬರೋದೇ ಇಲ್ಲ. ದೇವತೆಗಳನ್ನು ಎಂದೂ ಮನುಷ್ಯರು ಸೋಲ್ಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತಾರೆ. ದೇವತೆಗಳನ್ನು ಮನುಷ್ಯರು ಎಂದೂ ಸೋಲ್ಸಕ್ಕೆ ಸಾಧ್ಯ ಇಲ್ಲ. ಸೋತ್ತವರನ್ನ ಅಧಮರು ಗೆಲ್ಲಲಕ್ಕಾಗೋದಿಲ್ಲ. ಇಲ್ಲ ಆಯ್ತಲ್ಲ ಅಂತ ಕೇಳಿದರೆ, ಹಾಗಾಗಿದ್ದಲ್ಲ, ಯಮದೇವರು ಅನುಗ್ರಹ ಮಾಡಲಿಕ್ಕೆ ಅಂತಾನೆ ಬಂದಿದ್ರು, ಆದ್ದರಿಂದ ಆಯ್ತೇ ಹೊರತು ಅವರೇನಾದರೂ ಕೊಲ್ಲಬೇಕು ಅಂತ ಬಂದಿದ್ರೆ ಇವಳು ಏನು ಮಾಡಿದ್ರೆ ಬದಸಕ್ಕಾಗ್ತಿರ್ಲಿಲ್ಲ. ಅವಳು ಅವ್ರ ಉದ್ದೇಶ ಇದ್ದಿದ್ದೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಆಚಾರ್ಯ ಹೇಳ್ತಾರೆ. ಎಲ್ಲಿ ದೇವತೆಗಳು ಸೋತಂತೆ ಕಾಣಿಸ್ತಾ ಇದೆ, ಅವರು ಸೋತಂತೆ ಕಾಣ್ತಾ ಇಲ್ಲ, ನಿಜವಾಗ್ಲೂ ಅವರು ಅನುಗ್ರಹ ಮಾಡಲಿಕ್ಕೆ ಬಂದಿರ್ತಾರೆ, ಆದ್ದರಿಂದ ಹಾಗೆ ಮಾಡ್ತಾರೆ ಹೊರತು ಇಲ್ಲದೆ ಅವರು ಕಣ್ಣಿಗೆ ಕಂಡಿರ್ತಾರೆ. ಫಸ್ಟ್ ಅವರು ಕಣ್ಣಿಗೆ ಕಾಣೋದಿಲ್ಲ, ಅವ್ರ ಮನಸ್ಸು ಮಾಡಿದ್ರೆ ಮಾತ್ರ ಕಣ್ಣಿಗೆ ಕಾಣ್ತಾರೆ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ, ಉಪನಿಷತ್ತಿನ ಮಾತಿತ್ತು. ದೇವತೆಗಳು ಕಣ್ಣಿಗೆ ಕಂಡ್ರೆ ಅಂದ್ರೆ ಕೆಲಸ ಆಯ್ತು ಅಂತಾನೆ ಅರ್ಥ. ವಿನಾಕಾರಣ ಕಣ್ಣಿಗೆ ಇಂಟರ್ವ್ಯೂ ಕೊಟ್ಟರು ಅಂದ್ರೆ ಏನೋ ಸ್ವಲ್ಪ ಉಪಯೋಗ ಇದೆ ಅಂತ ಅರ್ಥರಿ. ಇಂಟರ್ವ್ಯೂನೇ ಡಿಸಾಲ್ವ್ ಮಾಡಿಬಿಟ್ರೆ ಇದು ಲೋಕದ ಜನಗಳೇ ಆಫೀಸರ್ ಹತ್ರ ಹೋಗೋದೆ ಕಷ್ಟ. ದೇವತೆಗಳು ಕಣ್ಣಿಗೆ ಕಾಣ್ತಾರ, ಅವ್ರ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದವರು ಅಷ್ಟೇ ಅಲ್ಲ, ಅವರು ಮನಸ್ಸು ಮಾಡಿದ್ರೆ ಕಣ್ಣಿಗೆ ಕಾಣ್ತಿರಲಿಲ್ಲ ಅಥವಾ ಹಿಂದೆ ಬರಲಿಕ್ಕೆ ಬಿಡ್ತಿರಲಿಲ್ಲ. ನೆಕ್ಸ್ಟ್ ಸ್ಟೆಪ್ ಅದು, ಹಿಂದೆ ಬರೋದ್ರೆ ಸ್ಟಾಪ್ ಮಾಡಿದ್ರೆ ಮುಗಿದೋಗ್ತಲ್ಲಿ ಅಲ್ಲಿ ಬರೋ ಶಕ್ತಿ ಇರಲಿಲ್ಲ. ಆದರೆ ಯಮದೇವರು ಅಲೋ ಮಾಡ್ತಾ ಹೋಗ್ತಾರೆ. ದೊಡ್ಡ ಅನುಗ್ರಹ ಮಾಡದೆ ಹೋದರೆ ಚಿಕ್ಕವರು ಎಂದೂ ಉದ್ಧಾರದ ಪ್ರಶ್ನೆ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ಮಗು ಎಷ್ಟು ಜ್ವರ ಓಡುತ್ತೆ ತಾಯಿಯಿಂದ ಯೋಚನೆ ಮಾಡಿ ನೋಡೋಣಂತೆ. ತಾಯಿ ಏನಾದರೂ ಬಿಟ್ಟು ಹೋಗೋದು ಡಿಸೈಡ್ ಮಾಡಿದರೆ ಮಗು ಏನು ಮಾಡಿ ಹಿಂದೆ ಹೋಗ್ಲಿಕ್ಕೆ ಬರೋದಿಲ್ಲ. ತಾಯಿಯಿಂದ ಹೋಗ್ಲಿಕ್ಕೆ ಯಾತಕ್ಕೆ ಬರೋದು, ಅವಳೇ ಹಿಂದೆ ನೋಡ್ತಾ ಹೋಗ್ತಿರ್ತಾವೆ ನಲ್ಲಿಗೆ, ಅವಾಗ ಮಗು ಹೋಗ್ಲಿಕ್ಕೆ ಅನುಕೂಲ ಆಗತ್ತೆ. ಅವಳ ಅನುಗ್ರಹ ಮಾಡಿ ಸಿಕ್ಕಾಕೊಂಡ್ರೆ ಮಾತ್ರ ಸಾಧ್ಯನೇ ಹೊರತು ಎಂದೂ ಜೀವರಿಗೆಲ್ಲಕ್ಕಾಗೋದಿಲ್ಲ. ಈ ನಿರ್ಣಯ ಮಾತು ಆಚಾರ್ಯರು ಬರದೇ ಹೋಗಿದ್ರೆ ಜನಗಳಿಗೆಲ್ಲ ದೇವತೆಗಳು ಮೋಸ ಹೋಗಿಬಿಡ್ತಾರೆ. ಬಹಳ ಬುದ್ಧಿಮತ್ತೆಯಿಂದ ಮನುಷ್ಯ ಗೆದ್ದು ಬಿಡಬಹುದು ಮನುಷ್ಯರ ಅಂತ ತಿಳ್ಕೊಂಡ್ರೆ ಅದು ಕನಸು ಮನಸ್ಸನ್ನು ಸಾಧ್ಯ ಇಲ್ಲ. ಅನುಗ್ರಹ ಮಾಡಿದ ಸಾವಿತ್ರಿ ನನಗೆ ಭಾರಿ ಸಂತೋಷವಾಗಿದೆ. ಅದಕ್ಕವರು ವರ ಕೊಡ್ತಾರೆ, ಬರೀ ಬದುಕಲಿ ಅಂತ ವರ ಕೊಡೋದಿಲ್ಲ. ಸತ್ಯವಾನ್ 400 ವರ್ಷಗಳ ಕಾಲ ಬದುಕಲಿ ಅಂತ ಹೇಳುತ್ತಾರೆ. ಎಲ್ಲಿಂದ ಎಲ್ಲಿಗೆ ಅವನು ಅಪಮೃತ್ಯು ಪರಿಹಾರ ಆಯ್ತು ಅವನಿಗೆ. ಬರೀ 100 ವರ್ಷ ಅಲ್ಲ, 400 ವರ್ಷಗಳ ಕಾಲ ಬದುಕಲಿ ಅವನು. ನಿನ್ನಲ್ಲಿ 100 ಜನ ಗಂಡು ಮಕ್ಕಳಾಗಲಿ, ನಿನ್ನ ಮಾವನಿಗೆ ಇವನು, ಇವನಲ್ಲಿ 100 ಜನ ಗಂಡು ಮಕ್ಕಳು, ನಿನ್ನ ತಂದೆಗೆ 100 ಜನ ಗಂಡು ಮಕ್ಕಳು. ಅಷ್ಟೇ ಅಲ್ಲ, ನೀನು ಕೇಳಿದ್ರೆ ನಾನೇ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಡ್ತಾರೆ. ನಿನಗೆ ಮೊಮ್ಮಕ್ಕಳು, ಮೊಮ್ಮಕ್ಕಳು ಬೆಳೀತಾ ಹೋಗಲಿ, ಹಾಗೇನೆ ನಿನ್ನ ವಂಶಕ್ಕೆ ಸಾವಿತ್ರ ವಂಶ ಅಂತಾನೆ ಹೆಸರಾಗಲಿ ಅಂತ ಹೇಳಿಬಿಡ್ತಾರೆ. ಸಾವಿತ್ರಿ ಕುಲದವರು ಅಂತ ನಿನ್ನ ಮಮ್ಮತನಕ್ಕೆ ಹೆಸರಾಗಲಿ. ನಿನ್ನ ತಂದೆಯ ಭಾಗ ಮಗನಿಗೆ ಅವನಿಗೂ ಕೂಡ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬರಲಿ. ವಿಜಯದಾಸರು ಹೇಳೋ ಹಾಗೆ ಹೆಂಡಿರು ಮಕ್ಕಳು ಒಳಿಯ ಸೊಸೆ ಮೊಮ್ಮಕ್ಕಳು ಉಂಡುಟ್ಟು ದ್ವಿಜರ ಸಹ ಗಂಡು ಗಲಿ ಅಲಿಯುತ್ತಿರು ಚಿರಜೀವಿ ಯಾಗೆಲವೋ ಚಿನ್ನ ನೀನು ಪರಮ ಭಾಗವತರ ಪದಧೂಡಿ ಧರಿಸುತ್ತಲಿ ಚಿರಜೀವಿ ಯಾಗೆಲವೋ ಚಿನ್ನ ನೀನು. ಅತ್ಯಂತ ಮಾರ್ಮಿಕವಾದ ಮಾತು, ಎಲ್ಲರಿಗೂ ಒಳ್ಳೆಯದಾಗಲಿ, 100 ವರ್ಷಗಳ ಕಾಲ ಮನೆತನ ಬೆಳೀಲಿ, ಅನುಗ್ರಹ ಮಾಡಲಿಕ್ಕೆ ಬಂದಿದ್ದೇನೆ, ನೀನು ಸಾಮಾನ್ಯಳಲ್ಲ ಈ ಹೇಳ್ತಾರೆ ಅವರೇನು. ಸಾಕು, ಗಾಯತ್ರಿ ಮಂತ್ರದ ಜಪದಿಂದ ಲಕ್ಷಗಟ್ಟಲೆ ನಡೆದ ಜಪದಿಂದ ಹುಟ್ಟಿ ಬಂದವಳು, ನಿನಗೆ ವೈಧವ್ಯ ಹೇಗೆ ಬರುತ್ತೆ ಅಂತ ಹೇಳುತ್ತಾರೆ. ನಿನಗೆ ವೈಧವ್ಯ ಬರೋ ಸಂಭವನೇ ಇಲ್ಲ. ನಿನ್ನ ಕೈ ಹಿಡಿದ್ರೆ ನಿನ್ನ ಗಂಡ ಬದುಕಿ ಹೋಗ್ತಾ ಇದ್ದಾನೆ, ಸತ್ಯವಾನ್ ಬದುಕಿದ್ದಾನೆ, ಅವನು ಸಾತ್ವಿಕವಾಗಿ ಬದುಕಿದವನು. ಪಾಪ ಹೆಸರೇ ಸತ್ಯವಾನ್ ಅಂತ ಹೆಸರು, ಸತ್ಯವಾನ್ ಸಾವಿತ್ರಿ, ಒಳ್ಳೆ ಕಥೆ ಅದು. ಒಂದು ಸಾವಿತ್ರಿ ಅಂದ್ರೆ ಗಾಯತ್ರಿ, ಸತ್ಯವಾನ್ ಅಂದ್ರೆ ಅರ್ಥ ಏನದಕ್ಕೆ, ಸತ್ಯ ಇರೋಣ ಸತ್ಯವಾನ್ ಅಂತ ಅರ್ಥ. ಹೊರಗಿನ ಸತ್ಯವಾನ್ ಅಲ್ಲ ಇದು. ಆಚಾರ ಅರ್ಥ ಬರೀತಾರೆ ಸತ್ಯಂ ಮೀಮಾಂಸಾ ಅಂತ ಹೇಳುತ್ತಾರೆ. ಸತ್ಯಂ ಮೀಮಾಂಸಾ ಬ್ರಹ್ಮಸೂತ್ರಗಳು ಅಂತ ಅರ್ಥ. ಬ್ರಹ್ಮಸೂತ್ರಗಳನ್ನ ಸಾವಿತ್ರಿಯ ಸಮೇತ ಅಂದ್ರೆ ವೇದಗಳೆಲ್ಲ ಬ್ರಹ್ಮಸೂತ್ರ ನಿರ್ಣಾಯಕ, ಬ್ರಹ್ಮಸೂತ್ರ ನಿರ್ಣಾಯಕ, ಅದು ನಿರ್ಣಯ ಇದೆ. ಯಾವಾಗ ವೇದಗಳನ್ನ ಮನುಷ್ಯ ಆಧರಿಸ್ತಾನೆ, ಬ್ರಹ್ಮಸೂತ್ರಗಳ ಸಹಾಯ ಸಿಕ್ಕಾಗ ವಂಶ ಬೆಳೆಯುತ್ತೆ ಅಂತ ಅರ್ಥ. ಜ್ಞಾನ ಪರಂಪರೆ ಬೆಳೆಯುತ್ತೆ ಅನ್ನೋದು ಯಮದೇವರ ಸಂದೇಶ. ಒಳ್ಳೆ ಸಂದೇಶವನ್ನು ಕೊಟ್ಟು ಸಾವಿತ್ರಿ ನಿನ್ನ ಕಥೆ ಕೇಳೋರಿಗೂ ವೈಧವ್ಯ ಬರೋದು ಬೇಡ ಅಂತ ಹೇಳಿಬಿಟ್ರೆ. ನಿನಗಲ್ಲ, ನಿನ್ನ ಕಥೆ ಕೇಳಿದ್ರು ಸಾಕು. ಯಾಕೆ ಅದರಂತೆ ಬದುಕಿದರೆ, ಇಲ್ಲೆಲ್ಲಿ ಕೇಳಿದರೆ ಅಂತ ಹೇಳ್ತಾರೋ ಅಲ್ಲಿ ಕೇಳಿ ನಡ್ಕೊಂಡ್ರೆ ಅಂತ ಅರ್ಥ ಅದಕ್ಕೆ. ಶ್ರುತ್ವಾ ಅನುಷ್ಠಾನಂ ಕುರು. ಸರಿಯಾಗಿ ಯಾರು ಕೇಳಿ ಅದರಂತೆ ನಡ್ಕೊಳ್ತಾರೋ, ಸಾವಿತ್ರಿಯ ಬದುಕಿನಂತೆ ಸಾರ್ಥಕವಾದ ಸಾತ್ವಿಕವಾದ ಬದುಕನ್ನು ಬದುಕಿದರೆ ಅವಳಿಗೆ ವೈಧವ್ಯ ಬರೋದಿಲ್ಲ, ಸುಮಂಗಲಿಯಾಗಿ ಇರ್ತಾಳೆ ಅನ್ನೋದು ವಿಶೇಷವಾದಂಥ ಅರ್ಥ. ಅದನ್ನೆಲ್ಲ ಹೇಳಿಬಿಟ್ಟಾಗ ಹೇಳಿ ಕಳಿಸ್ಕೊ, ಸಾವಿತ್ರಿ ನೀನು ಹೋಗು, ಸತ್ಯವನ್ನು ಬದುಕಿಸಿದ್ದೇನೆ ಅಂತ ಹೊರಟೋಗಿಬಿಟ್ರಂತೆ ಯಮದೇವರು. ಸಾವಿತ್ರಿ ವಾಪಸ್ ಬರ್ತಾರೆ, ವಾಪಸ್ ಹೋಗೋ ಶಕ್ತಿನ ಅವರೇ ಕೊಡಬೇಕು. ಎಷ್ಟೋ ದೂರ ಬಂದಾಗಿಬಿಟ್ಟಿದೆ ಈ ಮಧ್ಯೆ, ಬೆಂಗಳೂರಲ್ಲೇ ಹೊರಗೋದ್ರೆ ವಾಪಸ್ ಬರೋದು ಕಷ್ಟ. ಎಷ್ಟೋ ಸಲ ಇನ್ನು ಮೇಲೆ ಹೋದ್ರೆ ವಾಪಸ್ ಬರೋದು ಅಂತ ಕೇಳಿದ್ರೆ ದಪ್ಪ ಅಂತ ಬೀಳಬೇಕಷ್ಟೇನೆ. ದೇವರಿಗೆ ಅನುಗ್ರಹ ಮಾಡಿದ್ರೆ ಯಾವುದು ಅಸಾಧ್ಯ? ಆಚಾರ್ಯರು ಹೀಗಂತಾರೆ, ಸತ್ಯತೀರ್ಥರು ಅಷ್ಟು ದೂರ ಹೋಗಿರ್ತಾರಲ್ಲ, ತಕ್ಷಣ ತದ್ದಿನೋಪಗತ ಮಾರ್ಗಮಶೇಷಂ ಅಂತ ಹೇಳಿಬಿಡ್ತಾರೆ. ಇಡೀ ದಿವಸ ಏನು ಹೋಗಿದ್ರು ಆಚಾರ್ಯರ ಹಿಂದೆ, ಅಷ್ಟು ದಾರಿನ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಕಣ್ಣು ವಾಪಸ್ ಇದ್ದಿರಂತವ್ರು. ಆಚಾರ್ಯರು ಸಾಕ್ಷಾತ್ ವಾಯುದೇವರು ಅಲ್ಲಿ ಕೊಟ್ಟರು, ಇಲ್ಲಿ ಯಮದೇವರು ಕೊಡ್ತಾ ಇದ್ದಾರೆ. ಆ ಶಕ್ತಿಯಿಂದ ಬಂದಂತೆ ಬಂದು ಫಾಸ್ಟ್ ಆಗಿ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಇದ್ದಾಳೆ. ಮತ್ತೆ ತಗೊಂಡಂತ ತಲೆ ಮೇಲೆ ಇಟ್ಕೊಂಡು ತನ್ನ ತಲೆ ಮೇಲೆ ಇಟ್ಕೊಂಡಿದ್ದಾಳೆ. ಆ ನಿಧಾನ ಎಚ್ಚರ ಬರ್ತಾ ಇದೆ ಅವನಿಗೆ. ಮಲಗಿದವನು ಎದ್ದಾಗ ಎದ್ದನಂತೆ, ಕಣ್ಣು ಬಿಡ್ತಾ ಇದ್ದಾನೆ. ಸಾವಿತ್ರಿ ಅಂತ ಕರೀತಾನೆ. ಯಾರು ಏನು ಕತೆ ಹೇಳೋದಿಲ್ಲ, ಪಾಪ ಅವಳು ಹೇಳ್ತಾಳೆ, ಹೇಳಿ ಹೇಳಿ ಏನಾಯ್ತು, ಸ್ವಲ್ಪ ಎಚ್ಚರ ಬಂತ ಅಂತ ಕೇಳಿದ್ರೆ, ಬಂದಿದೆ. ಎಲ್ಲಿ ಹೋದ ಆ ವ್ಯಕ್ತಿ ಅಂತ ಕೇಳ್ತಾಳಪ್ಪ, ಎಲ್ಲಿ ಹೋದ ಆ ವ್ಯಕ್ತಿ ಅಂತ ಕೇಳಿದ್ನಂತೆ. ಯಾರು ಅಂದ್ರೆ ದೊಡ್ಡ ಎತ್ತರ ಇದ್ನಲ್ಲ, ಮಹಾ ತೇಜಸ್ವಿ ಆಗಿದ್ನಲ್ಲ, ನಾನು ಹಿಡ್ಕೊಂಡು ಹಿಡಿದಾಗಾಯ್ತು ನನಗೆ, ಅಷ್ಟೇ ಎಚ್ಚರ, ಮುಂದೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಿಡಿದಿದ್ದಂತೆ ನನಗೆ ಗೊತ್ತು, ಮುಂದೇನು ನನಗೆ ಗೊತ್ತಿಲ್ಲ, ಎಲ್ಲಿ ಹೋದ ಅಂತ ಕೇಳಿದ್ರೆ ಅಂತ. ಸಾವಿತ್ರಿ ಏನು ಹೆಚ್ಚು ಮಾತಾಡೋದಿಲ್ಲ, ಅನ್ನಲ್ಲ ಆಮೇಲೆ ಹೇಳ್ತೇನಂತೆ, ಮೊದಲು ಹೇಳಿ ಮನೆಗೆ ಹೋಗೋಣ ಅಂತ ಎಬ್ಸಿದ್ರಂತೆ. ನಿಧಾನ ಎದ್ದು ಕೊಡ್ತಾನೆ, ಕ್ಷಣ ಕ್ಷಣಕ್ಕೂ ಅವನ ಕಾಂತಿ ಜಾಸ್ತಿ ಆಗ್ತಾ ಹೋಯ್ತು. ಅದು ಪ್ರೇತ ಕಳೆ ಅಂತಾರಲ್ಲ, ಡೆಡ್ ಬಾಡಿ ಎಷ್ಟೇ ಅಲಂಕಾರ ಮಾಡಿದ್ರು ಶವ ಶೃಂಗಾರ ಇದ್ದಾಗ ಲೆಕ್ಕ. ಮೂಲತಃ ವರ್ಚಸ್ಸ ಇರೋದಿಲ್ಲ, ಅದಕ್ಕೇನೆ ಸವರ್ಣಕರಣಿ ಅಂತ ತರಿಸಿದ್ದು. ಮೂಲಿಕೆಗಳಲ್ಲಿ ಸವರ್ಣಕರಣಿ ಅಂದ್ರೆ ಬಣ್ಣ ವಾಪಸ್ ಬರಬೇಕು, ಮತ್ತೆ ಜೀವದ ಕಳೆ ಬರಬೇಕು. ಅವನಿಗೆ ಅಂತ್ಯಕಾಲ ಬರೋ ಹೊತ್ತಿಗೆ ಅವಳ ಮುಖದ ವರ್ಚಸ್ಸು ಎಲ್ಲ ಕುಂದುತ್ತಾ ಹೋಗಿತ್ತು. ಈ ಬದುಕಿದ್ರಲ್ಲ ಕ್ಷಣಕ್ಕೆ ವರ್ಚಸ್ಸು ಜಾಸ್ತಿಯಲ್ಲೇ ಶುರುವಾಯಿತು. ನಿಧಾನವಾಗಿ ಹೇಳ್ತಾನೆ, ಶಕ್ತಿ ಹೆಚ್ಚುತ್ತಾ ಇದೆ ಸಾವಿತ್ರಿ, ಭಾರಿ ಕತ್ಲಾಗಿ ಬಿಟ್ಟಿದೆ, ಹೋಗ್ಲಿಕ್ಕಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಿ. ಹೋಗ್ಲಿಕ್ಕಾಗುತ್ತೋ ಇಲ್ವೋ, ಈಗ ಶಕ್ತಿ ಹೆಚ್ಚುತ್ತಾ ಇದೆ. ಈಗ ಆ ಸ್ಥಳದಲ್ಲಿ ಯೋಚನೆ ಮಾಡ್ತಾನೆ, ಈ ದಾರಿಯಲ್ಲಿ ಬಹಳ ಮೃಗಗಳು ಎಲ್ಲ ಇರುತ್ತೆ, ಹೋಗ್ಲಿಕ್ಕಾಗುತ್ತೋ ಇಲ್ಲೋ ಅಂತ ಕೇಳಿದರೆ ನೀವು ಇಷ್ಟಪಟ್ಟಾಗ ಮಾಡೋಣ. ಇಲ್ಲಿರೋಣ, ಇವತ್ತು ರಾತ್ರಿ ಬೇಕಾದ್ರೆ ಇದ್ದು ಬೇಕಾದ್ರೆ, ಬೆಳಿಗ್ಗೆ ಬೇಕಾದರೂ ಹೋಗೋಣ, ಅಥವಾ ಹೋಗ್ಲಿಕ್ಕೆ ಸಾಧ್ಯ ಅಂದರೆ ಮನೆಗೆ ಬೇಕಾದರೂ ಹೋಗೋಣಂತೆ. ಎಲ್ಲ ನಿಮ್ಮ ಯೋಚನೆನೇ, ಇನ್ನು ದೊಡ್ಡ ಆಪತ್ತೆ ಪರಿಹಾರ ಆಗಿದೆ, ಮತ್ತೆ ಯಾಕೆ ಯೋಚನೆ ಅಂತ ಅವಳು. ಆ ಕ್ಷಣಕ್ಕೆ ಅವನು ಹೇಳ್ತಾನೆ, ಇಲ್ಲ ಇಲ್ಲ, ನನಗೆಲ್ಲ ನಿಧಾನವಾಗಿ ತುಂಬ ಶಕ್ತಿ ಜಾಸ್ತಿ ಆಗ್ತಾ ಇದೆ, ಇಲ್ಲಿರೋ ಕಾರಣ ಇಲ್ಲ. ಮೊದಲೇನೋ ಇವತ್ತು ಇದ್ದು ಹೋಗೋಣ ಅಂದ್ಕೊಂಡೆ, ಇದ್ದು ಹೋಗೋ ಕಾರಣ ಇಲ್ಲ, ನನಗೆ ಒಳ್ಳೆ ಚೈತನ್ಯ ಬಂದಿದೆ, ಹೋಗಿಬಿಡೋಣ ಅಂತ ಹೇಳಿದ್ದಾರೆ. ಆಗ ಬೇಕಾದ್ರೆ ಇದ್ದು ಹೋಗೋಣ ಅಂತ ಹೇಳಿದರೆ ತುಂಬ ಒಳ್ಳೆ ಮಾತಾಡ್ತಾನೆ ಸತ್ಯವಾನ್. ಅವನು ಹೇಳಿದನಂತೆ, ತಂದೆ ತಾಯಿ ನನ್ನ ಕಂಡ್ರೆ ಪಂಚಪ್ರಾಣ, ಎಂದೂ ನಾನು ಇಷ್ಟು ಜೊತ್ತು ಅವನು ಬಿಟ್ಟಿರಲಿಲ್ಲ. ಆ ಮೊದಲೇ ಬೇರೆ ಕಣ್ಣಿಲ್ಲ, ವೃದ್ಧರು ಬೇರೆ, ನಾನು ಬಂದಿಲ್ಲ ಅಂತ ಎಷ್ಟು ಯೋಚನೆ ಮಾಡ್ತಾರೋ ಏನೋ. ಈ ಮನೆ ಮಕ್ಕಳೆಲ್ಲ ತಿಳ್ಕೊಬೇಕಿದ್ರೆ ಎಲ್ಲ ಇಷ್ಟಾಡ್ತಾ ಕೂತ್ಬಿಟ್ಟಿರ್ತಾನೆ, ಹೋಗಿಬಿಟ್ಟು ಒದ್ದಾಡ್ತಿರ್ತಾರೆ. ಪಾಪ ಕೂಸು ಬರಲಿಲ್ಲ, 40 ವರ್ಷದ ಕೂಸು ಪತ್ತೆನೇ ಇಲ್ಲ ಪಾಪ, ಒದ್ದಾಡ್ತಿರ್ತಾರೆ, ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಕೊಂಡು ಯಾವಾಗಲೋ ಬರ್ತಾನೆ, ಕುಡ್ಕೊಂಡು ಬರ್ತಾನೆ 12 ಗಂಟೆ. ಕೇಳಿದ್ರೆ ಬಾಯಿ ಬಂದ ಬೈದ್ಬಿಡ್ತಾರೆ, ಅದು ಬೇರೆ ಜೊತೆಗೆ ಬಾಯಿ ಬಂದ ಬೈ. ಇಂಥ ಜನ ಎಂಥ ಮೂರ್ಖರಿರ್ತಾರೆ, ಎಷ್ಟು ನೆನೆಸ್ಕೋತಾನೆ ಪಾಪ ಅವನು. ಈ ಸ್ಥಿತಿಯಲ್ಲಿದ್ರು ಹೋಗಬೇಕು ಮನೆಗೆ, ಎಷ್ಟು ಆತಂಕ ಪಡ್ತಾರೋ ಏನೋ, ನನ್ನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿರ್ತಾರೋ ಏನೋ. ಅವರು ನಾನು ಕಾಯಿಸಿಬಿಟ್ಟಿದ್ದು ಭಾರಿ, ಏನೋ ಮಲಗಿಬಿಟ್ಟು ಏನಾಯ್ತು ನನಗೆ ಗೊತ್ತಾಗಲಿಲ್ಲ, ಇಲ್ದ್ರಿ ಮಾಡ್ತಿರಲಿಲ್ಲ, ಎಷ್ಟೊತ್ತಾಗ್ಬಿಟ್ಟಿದೆ ಆಗಲೇ, ಇದೆಲ್ಲ ನಡೆಯುವತ್ತು ಸಾಕಷ್ಟು ಹೊತ್ತಾಗಿದೆ, ತುಂಬ ಹೊತ್ತಾಗಿಬಿಟ್ಟಿದೆ ಆಗಲೇ, ಆಗಲೇ ರಾತ್ರಿ ಸಾಕಷ್ಟು ಕಳೆದಿದೆ, ಇನ್ನು ಅಷ್ಟು ದೂರ ಬೇರೆ ಹೋಗಬೇಕು, ಎಷ್ಟು ಹುಡುಕಿರ್ತಾರೆ ಅನ್ನೋ ಪಾಪ. ಆಶ್ರಮ ಜನ ಎಲ್ಲ ಕಂಗಾಲಾಗಿಬಿಟ್ಟಿರ್ತಾರೆ, ನಾನು ಎಷ್ಟೇ ಆಯಾಸ ಆದರೂ ಪರವಾಗಿಲ್ಲ, ಆದಷ್ಟು ಬೇಗ ನಾನು ಹೋಗಿಬಿಡೋಣ ಅಂತ ಹೇಳಿದರೆ ಅಂತ. ಇದು ಹೆತ್ತವರ ಬಗ್ಗೆ ಮಾತೃ ದೇವೋಭವ ಪಿತೃ ದೇವೋಭವ ಅಂತ ಕೇಳಿದರೆ, ಈ ಶ್ರಾದ್ದಪಕ್ಷ ಮಾಡಿದರಷ್ಟೇ ಮಾತೃದೇವೋ ಪಿತೃದೇವೋಭವ ಅಲ್ಲ, ಜೀವತೋ ವಾಕ್ಯ ಕಾರಣ ರಾಮಾಯಣದಲ್ಲಿ ಹೇಳುತ್ತಾರೆ. ಬದುಕಿರೋವರೆಗೂ ಅವರ ಮಾತಿಗೆ ಮನಸ್ಸಿಗೆ ನೆಮ್ಮದಿ ಸಿಗಾಗಿರಬೇಕು, ಅದು ಸಾತ್ವಿಕ ತಂದೆ ತಾಯಿಗಳು ಅಂದರೆ ಎಷ್ಟು ಭಾಗ್ಯ ಇರಬೇಕು ಅದಕ್ಕೊಂದು. ಆದ್ದರಿಂದ ಮೊದಲು ಹೋಗೋಣ ಅಂತ ಹೇಳಿದ ತಕ್ಷಣ ಸಾವಿತ್ರಿ ಹೇಳುತ್ತಾಳೆ, ತುಂಬ ಕತ್ತಲು, ಅದು ಹುಣ್ಣಿಮೆನೆ ಹತ್ರ ಒಂದು ಮರದಿ ಸುಣ್ಣೆ ಇದೆ ನೋಡಿ, ಅದರಲ್ಲಿ ಕತ್ಲೆ ಆತಕ್ಕಿತ್ತು ಅಂದರೆ ದೊಡ್ಡ ಮರಗಳ ಸಾಲಲ್ಲಿ. ಇವತ್ತು ಹೋಗಿ ಇದರಲ್ಲಿ ಹೋಗಿಬಿಟ್ರೆ ಆಗುಂಬೆ ಘಾಟ್ ಅಂತಲ್ಲಿ ಹೋಗಿಬಿಟ್ರೆ ಎಷ್ಟೆತ್ತರ ಇರುತ್ತೆ ಗಿಡಗಳು, ಹಗಲೊತ್ತಲ್ಲೇ ಕತ್ತಲೆ ಕಂಡ ಕಾಣಿಸ್ತಿರುತ್ತೆ. ಹೇಳಿ ಕೇಳಿ ರಾತ್ರಿ ಚಂದ್ರನ ಮೇಲೆ ಎಲ್ಲೋ ಮಧ್ಯ ಮಧ್ಯೆ ಬರಬೇಕೆ ಹೊರತು ಥಿಕ್ ಫಾರೆಸ್ಟ್ ಆದ್ದರಿಂದ ಕತ್ಲಿದ್ದಾಗಿದೆ. ಅದಕ್ಕೆ ತುಂಬ ಕತ್ಲಿದೆ, ಏನು ಮಾಡೋಣ ಅಂತ ಕೇಳಿದರೆ, ಮೃಗಗಳೆಲ್ಲ ಇರುತ್ತೆ ಅಪಾಯವಾಗಬಹುದಲ್ಲ ಅಂತ ಹೇಳಿದ್ರಂತೆ. ಬಹಳ ಇಂಟ್ರೆಸ್ಟಿಂಗ್ ಇದು ಒಂದು. ಅವಳಿಗೀಗ ವರ ಇದೆ, ಅವನಿಂದ ನೂರು ಗಂಡು ಮಕ್ಕಳು ಹುಡ್ತಾರೆ, ಅವರಿಗೆ ಬೊಮ್ಮಕ್ಕಳು ಮರಿಮಕ್ಕಳನ್ನೆಲ್ಲ ಕಾಣ್ತಾಳೆ ಅವಳು. ಇಷ್ಟಾದರೂ ಅಂತಾಳೆ, ಈ ಅಪಾಯಕರವಾದ ದಾರಿ ಇದು, ಹುಷಾರಾಗಿ ಹೋಗಬೇಕು ಅಂತ ಹೇಳ್ತಾಳೆ. ವೆರಿ ಇಂಟ್ರೆಸ್ಟಿಂಗ್ ಇದು. ನಮ್ಗೆ ಎಷ್ಟೇ ಗ್ಯಾರಂಟಿ ಕೊಟ್ಟರು ಕೂಡ ನಾವು ಮಾಡೋ ಪ್ರಯತ್ನ ಬಿಡಬಾರ್ದು ಅಂತ ಹೇಳ್ತಾರೆ. ವಾಚ್ ಗ್ಯಾರಂಟಿ ಅಂತ ಹೇಳಿದ ತಕ್ಷಣ ಎಷ್ಟು ಬಿಟ್ರೆ ನೆಲಕ್ಕೆ, ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಅದಕ್ಕೆಲ್ಲ ಗ್ಯಾರಂಟಿ ಇಲ್ಲ, ನಾವು ನೋಡ್ಕೊಳ್ಳಂತೆ ನೋಡ್ಕೋಬೇಕು. ಉಳಿದ ಗ್ಯಾರಂಟಿ ಅವರು ಕೊಡ್ತಾರೆ. ನಮ್ಮ ಜನ ಇಲ್ಲೇ ತಪ್ಪಾಡೋ ಜಾತಕ ನೋಡ್ಬಿಡ್ತಾರೆ, ಶುಕ್ರ ದೇಶೆ ಹುಚ್ಚಾಬಿಟ್ಟು ಕುಡಿದಿದ್ದೆ ಕುಡಿದಿದ್ದೆ, ಸೊ ಇದ್ದಲ್ಲೇ ಬಂದ್ಬಿಟ್ಟು ದುಡ್ಡು ಅಂತ ಹೇಳ್ಬಿಟ್ಟು ಹಾಗೆಲ್ಲ ಬರೋದಿಲ್ಲ. ಪ್ರಯತ್ನ ಪಟ್ಟು ಸರಿಯಾಗಿ ಬದುಕಿದ್ರೆ ಶುಕ್ರ ದೇಶ ಅಂತ ಅರ್ಥ. ಇಲ್ಲೋರು ಶನಿ ದೇಶನೇ ಗ್ಯಾರಂಟಿ. ಶುಕ್ರ ದೇಶ ಅಂತ ಹೇಳಿದ್ರೆ ಪಾಸ್ ಆಗ್ತಿ ಅಂತ ಹೇಳಿ ಅರ್ಥ, ಪರೀಕ್ಷೆ ಹೋದ್ರೆ ಪಾಸ್ ಆಗ್ತಿ ಅಂತ ಅರ್ಥ ಅಲ್ಲ, ಬರೆದೇ ಹೋದ್ರೆ ಪಾಸ್ ಆಗ್ತಿ ಅಂತ ಅರ್ಥ ಅಲ್ಲ, ಎಲ್ಲ ಅನುಕೂಲ ಇದೆ, ಸರಿಯಾಗಿ ಓದಿದ್ರೆ ನೆನಪಿರುತ್ತೆ ಪಾಸ್ ಆಗ್ತಿ, ಆ ರೀತಿ ಅರ್ಥನೇ ಹೊರತು ಕೂತ್ರೆ ಆಗ್ತಿ ಆ ರೀತಿ ಅರ್ಥ ತಿಳ್ಕೊಂಡು ಇದ್ರೆ ಹಾಳಾಗಿ ಬಿಡೋದು. ನಾನು ಇವಾಗ ಭಾರಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂಗಡಿ ಬಾಲಾಗಿ ಮನೆಯಲ್ಲಿ ಕುತ್ಕೊಂಡ್ರೆ ವ್ಯಾಪಾರ ಆಗುತ್ತಾ? ಸಾಧ್ಯ ಇಲ್ಲ. ಅದು ಅರ್ಥ ಮಾಡ್ಕೊಳ್ಬೇಕು ಜನ, ಜ್ಯೋತಿಷ್ಯವಾಗಲಿ ಭವಿಷ್ಯವಾಗಲಿ. ಆಚಾರ್ಯರ ಮಾತು, ಪ್ರಯತ್ನಮೇಕ ಮಗ್ರತೋ ನಿಧಾಯ ಭೂತಿ ಮಾಪ್ನುಮಃ, ಮಹಾಪ್ರಯತ್ನ ವರ್ಜಿತಾ ಜನಾನ ಜಗ್ಮುರುನ್ನತಿಂ. ಎಂಥ ಪ್ರಸಂಗದಲ್ಲೂ ಕೂಡ ನಾವು ನಮ್ಮ ಪ್ರಯತ್ನವನ್ನು ಕೈಬಿಡಬಾರದು. ಆದ್ರಿಂದನೇ ಇದು ಕತ್ತಲಾಗಿದೆ, ಹೇಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ ಅಂತ ಕೇಳಿದ್ರೆ ಹೇಳ್ತಾನೆ ಸತ್ಯವಾನ್ ಸಾವಿತ್ರಿ, ಯೋಚನೆ ಮಾಡಬೇಡ, ಇಲ್ಲಿ ನಾನು ಈ ಹೇಗೂ ಸೌದೆಗಳು ಸಾಕಷ್ಟು ಇದೆ, ಈ ಸೌದೆ ತಗೊಂಡ್ಬಿಟ್ಟು ಮಥನ ಮಾಡ್ತೇನೆ, ಮಥನ ಮಾಡಿ ಅಗ್ನಿ ಬರುತ್ತೆ, ಅದರಿಂದ ಪಂಜು ಮಾಡ್ಕೊಳ್ಳೋಣ, ಅದರಿಂದ ಹೋಗೋಣ ಅಂತ ಹೇಳಿದರೆ, ಅವ ದಾರಿನೂ ಕಾಣುತ್ತೆ, ಕ್ರೂರಮುಖಗಳು ಹತ್ರ ಬರೋದಿಲ್ಲ, ಪಂಜಿಗೆ ಬರೋದಿಲ್ಲ, ಅವು ಬೆಂಕಿಗೆ ಹತ್ರ ಬರೋದಿಲ್ಲ ಕ್ರೂರಮುಖಗಳು. ಇದು ಮಹಾಭಾರತದಿಂದ ಕಲಿಬೇಕಾದ ಪಾಠ ಕೂಡ ಹೌದು, ಬೆಳಕಂಡ್ರೆ ಒಡವೆ ಬಿಡುತ್ತವೆಲ್ಲ ಕೂಡ. ಆದ್ದರಿಂದ ನಾವು ಹೋಗೋಣ ಅಂತ ಹೇಳಿದ ತಕ್ಷಣ ಸಾವಿತ್ರಿ ಎದ್ಲಂತೆ. ಆಗ ಸಾವಿತ್ರಿ ಹೇಳ್ತಾಳೆ, ಸ್ವಾಮಿ ಇಷ್ಟೆಲ್ಲ ಬೆಳಗ್ಗಿನಿಂದನೂ ಆ ಹಣ್ಣುಗಳನ್ನು ಆ ಸಮಿತ್ರಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ, ಇದೆಲ್ಲ ಇಲ್ಲೇ ಇರಲಿ, ಯಾವುದೋ ಒಯ್ಯೋದು ಬೇಡ, ನಾಳೆ ಬಂದು ಒಯ್ದರೆ ಆಗುತ್ತೆ, ನಿಮಗೆ ತುಂಬ ಆಯಾಸವಾಗಿದೆ, ಆದ್ದರಿಂದ ನನ್ನ ಭುಜದ ಮೇಲೆ ಕೈ ಹಾಕ್ಕೊಂಡು ಬಿಡಿ, ಒಂದು ಕೈಯಲ್ಲಿ ನಾನು ಪಂಚ ಹಿಡ್ಕೋತೇನೆ, ಒಂದು ಕೈಯಲ್ಲಿ ನೀವು ನಮ್ಮ ಭುಜ ಮೇಲೆ ಕೈ ಹಾಕಿ ನಡ್ಕೊಂಡು ಬನ್ನಿ ಹೋಗೋಣ ಅಂತ ಹೇಳಿಲ್ಲಂತೆ. ಇದೆಲ್ಲ ಕೂಡ ಇಲ್ಲೇ ಇರಲಿ, ಇವತ್ತಾರು ಹೊತ್ಕೊಂಡು ಹೋಗ್ಬಿಡ್ತಾರೆ ಯಾರು ಕೂಡ. ಆ ಕಾಲ ಅಲ್ಲ ಅದು, ಒಂದು ಆ ಕಾಲದಲ್ಲಿ ಎಲ್ಲಿ ಇನ್ನೊಬ್ಬರು ಪದಾರ್ಥ ಮುಟ್ಟೇ ಗೊತ್ತಿಲ್ಲ ಜನಗಳಿಗೆ, ತಮ್ಮದೆಷ್ಟು ಅಷ್ಟೇ. ಅದನ್ನೇ ಕೃತಯುಗ ಅಂತ ಕರೆದ್ರೆ ಹಾಗೆ, ತಮ್ಮದೆಷ್ಟು ಅಷ್ಟೇ ಹೊರತು, ಸಾವಿರ ಇರ್ಬೋದು ಬ್ಯಾಂಕಿಗೆ ಹೋಗ್ತಾನೆ ದುಡ್ಡು ಎಣಿಸ್ಕೊತಾನೆ ಬರ್ತಾನೆ ಅಷ್ಟೇ ಹೊರತು, ಉಳಿದು ಕಣ್ಣು ಹಾಕ್ತಾನೆ ಕಳ್ಳ ಆಗಿಬಿಡ್ತಾನೆ. ಆಗಲಿ ತಾನು ಎಷ್ಟು ಚೆಕ್ ಕೊಟ್ಟಿರ್ತಾನೆ, ಎಷ್ಟು ಕೊಟ್ಟಿರ್ತಾರೆ ಅಷ್ಟೇ ಹೊರತು ಉಳಿದು ದುಡ್ಡು ತಂದಲ್ಲ. ಆ ತರಹ ಆ ಇನ್ನೊಬ್ಬರನ್ನು ಮುಟ್ಟೋದು ಅಂದರೆ ಯೂಜ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲ ಬೆಳಿಗ್ಗೆ ಬಂದು ತೊಗೊಂಡು ಹೋಗೋಣ ನಾಳೆ ಅಂತ ಹೇಳಿದ ತಕ್ಷಣ ಸತ್ಯವನ್ನು ಒಪ್ಪಿಕೊಂಡಂತೆ ಅಲ್ಲಿಂದ ಹೋಗ್ತಾ ಇದ್ದಾರೆ ನಿಧಾನವಾಗಿ. ಅಷ್ಟು ದೂರ ಹಾದಿ ಹೋಗ್ತಿದ್ದಾರೆ. ಅಲ್ಲೇನಾಗಿದೆ, ಅವಾಗಲೇ ಆತಂಕ ಶುರುವಾಗಿದೆ ಅವನಿಗೆ. ಆದರೆ ಒಂದು ಮ್ಯಾಜಿಕ್ ಅಂದರೆ ಕಣ್ಣು ಕಳ್ಳಕ್ಕೆ ಶುರುವಾಗಿದೆ. ಆಗಲಿ ಅವನಿಗೆ ದಿವಸ ವರ ಕೊಟ್ಟಿದ್ದಾರೆ ಕಣ್ಣು ಬರಲಿ ಅಂತ ಹೇಳ್ಬಿಟ್ಟು ಕಣ್ಣು ಬಂದೇ ಬಿಡ್ತಾವನು. ಯಾತಕ್ಕೆ ಬಂತು ಅಂತ ಗೊತ್ತಿಲ್ಲ ನಮಗೆ, ಯಾತಕ್ಕೆ ಹೋಯ್ತು ಅಂತ ಗೊತ್ತಾಗೋದಿಲ್ಲ, ಯಾತಕ್ಕೆ ಬಂತು ಅಂತಲೂ ಗೊತ್ತಾಗೋದಿಲ್ಲ. ದೇವರು ದಯ ಮಾಡಿದರೆ ಇದ್ದಕ್ಕಿದ್ದಾಗೆ ಏನೇನು ಆಗಲಾರದ ಕೆಲಸ ತಕ್ಷಣ ಆಗೋಗ್ಬಿಟ್ಟಿರುತ್ತೆ. ಭಯ ಮಾಡಿದ್ರು ಎಲ್ಲ ಪ್ಲಾನ್ ಮಾಡಿದ್ರು ಕ್ಯಾನ್ಸಲ್ ಆಗಿಬಿಡುತ್ತೆ. ಇದು ಪರಮಾಶ್ಚರ್ಯ. ಭಾರಿ ಆಶ್ಚರ್ಯಪಟ್ಟ, ನೋಡಿದ, ಅವನಿಗೆ ಕಣ್ಣು ಬಂದ ಸಂಭ್ರಮ ಒಂದು ಕಡೆಗೆ, ಇನ್ನೂ ಮಗ ಬರಲಿಲ್ಲವಲ್ಲ, ಮಗ ಸೊಸೆ ಬರಲಿಲ್ಲ ಅಂತ ಆತಂಕ ಒಂದು ಕಡೆಗೆ. ಆಶೀರ್ವಾದ ಜನಗಳೆಲ್ಲ ಪ್ರಿಯರಾಗಿದ್ದವರು, ಪಾಪವರು ಎಲ್ಲ ಹುಡುಕಲು ಶುರು ಮಾಡಿದವರೇನೆ. ಸುತ್ತಮುತ್ತ ಜಾಗ ಎಲ್ಲ ಹುಡುಕಾಡಿಬಿಟ್ರಂತೆ, ಎಲ್ಲೂ ಸಿಗ್ತಾ ಇಲ್ಲ. ಅಲ್ಲಿ ಮಧ್ಯರಾತ್ರಿ ಸಮೀಪಿಸ್ತಾ ಇದೆ, ಇಷ್ಟ ನಡೆಯ ಹೊತ್ತಿಗೆ ಮಧ್ಯರಾತ್ರಿ ಬರ್ತಾ ಇದೆ, ಯಾರಿಗೂ ಸಮಾಧಾನ ಇಲ್ಲ. ಅಷ್ಟೊತ್ತಿಗೆ ಅವರು ಬಂದರಂತೆ. ಅವ್ರಿಗೆ ಭಾರಿ ಸಂಭ್ರಮನೇ ಸಂಭ್ರಮ. ಅಂತೂ ಸತ್ಯವಾನ ಬಂದ, ಸಾವಿತ್ರಿ ಬಂದ್ಲು ಅಂತ ಖುಷಿಯಿಂದ ಏನಾಯ್ತು ಏನಾಯ್ತು ಅಂತ ಕೇಳುತ್ತಾರೆ. ಸಾವಿತ್ರಿ ಯಾವುದು ಹೆಚ್ಚಳು, ಎಲ್ಲ ಬೆಳಗ್ಗೆ ಹೇಳ್ತೇನೆಂತೆ, ಮೊದಲೀಗ ವಿಶ್ರಾಂತಿ ತಗೊಳ್ಳಿ ಎಲ್ಲ ಹೇಳಿ. ಎಷ್ಟು ಸಮಯ ಇರಬೇಕು ಅವಳಿ, ಕೆಲವರಂತೂ ಸಣ್ಣ ಭಾರಿ ದೊಡ್ಡದು ಮಾಡಿ ಹೇಳೋದೇ ಭಾರಿ ಜಾಸ್ತಿ ಇರ್ತದೆ. ಎಷ್ಟೋ ಸಲ ಕೈ ಕಾಲು ಎಲ್ಲ ಕಟ್ಟಿಬಿಟ್ಟು ಅದಕ್ಕೆ ಹೊಸ ಹೊಸ ರೂಪನೇ ಕೊಟ್ಬಿಟ್ಟಿರ್ತಾರೆ. ಅಷ್ಟೆಲ್ಲ ಮಾಡಿದವಳು ಒಂದು ಮಾತಾಡೋದಿಲ್ಲ. ಎಲ್ಲ ಏನಾಯ್ತು, ದೇವರು ಅನುಗ್ರಹ ಮಾಡಿದ್ದಾರೆ ಅಷ್ಟೇ ಹೊತ್ತು, ಇನ್ನೇನು ಬೇಡ, ಬೆಳಗ್ಗೆ ಹೇಳ್ತೇನೆ ಅಂತ ಹೇಳಿ ಬೆಳಿಗ್ಗೆ ಎಲ್ಲ ಆಗ ಧೈರ್ಯ ಕೊಟ್ಟಿದ್ರು. ಅಂತ ಬರೋಕ್ಕಿಂತ ಮುಂಚೆ ಜನಗಳೆಲ್ಲ, ನೀವು ಯೋಚನೆ ಮಾಡಬೇಡ ದ್ವಿಮತ್ಸೇನ, ನಿನ್ನ ಸೊಸೆ ಮಗ ಸರಿಯಾಗಿ ಸುರಕ್ಷಿತ ಬರ್ತಾರೆ ಅಂತ ಹೇಳಿದ್ರಂತೆ. ಹೇಳುವಾಗ ಒಳ್ಳೊಳ್ಳೆ ಮಾತುಗಳು ವೇದವ್ಯಾಸರು ಬರೀತಾರೆ, ಸಾವಿತ್ರಿ ಸುರಕ್ಷಿತ ಬರ್ತಾಳೆ. ಯಾತಕ್ಕೆ ಅಂತ ಕೇಳಿದ್ರೆ, ಅವಳ ಮುಖದಲ್ಲಿ ಯಾವಾಗಲೂ ನಗುಮುಖ ಇತ್ತು, ಅಂಥವಳಿಗೆ ವೈಧವ್ಯ ಬರೋದಿಲ್ಲ, ಆ ಸುರಕ್ಷಿತ ಬರ್ತಾಳೆ ಅಂತ ಹೇಳಿದ್ರಂತೆ. ಲಕ್ಷಣ ಇದು ಒಂದು, ಯಾರ ಮುಖದಲ್ಲಿ ಯಾವಾಗ ಸುಖ ಸಂತೋಷ ತುಂಬಿರುತ್ತೋ ಅವರ ಜೀವನದಲ್ಲಿ ಕೆಡಕಾಗೋದಿಲ್ಲ ಅಂತ. ಯಾವಾಗ ಡಲ್ ಆಗಿರ್ತಾರಲ್ಲ, ಜೀವನ ಪೂರ್ತಿ ದುಃಖನೇ ಕಾಣ್ತಾರೆ ಅಂತ ಅರ್ಥ. ಅದಕ್ಕೆ ಸಾಮುದ್ರಿಕ ಲಕ್ಷಣ ಅಂತ ಕರೀತಾರೆ. ಮತ್ತೆ ಸ್ಮೈಲಿಂಗ್ ಫೇಸ್ ಅಂತಾರಲ್ಲ ಹಾಗೆ, ಯಾರ ಮುಖದಲ್ಲಿ ಒಂದು ನಗುಮುಖ ಇರುತ್ತೋ ಅದರೊಳಗೆ ದೀರ್ಘವಾದ ಆಯುಷ್ಯವನ್ನು ಅವರು ಹೊಂದುತ್ತಾರೆ, ಸಂಬಂಧಪಟ್ಟವರು ಸುಖವಾಗಿರ್ತಾರೆ ಅಂತ ಅರ್ಥ. ಸಾವಿತ್ರಿ ಯಾರ ಮನಸ್ಸಿಗೂ ಬೇಜಾರು ಮಾಡಿಲ್ಲ ಅಂದರೆ ಅವಳಿಗೆ ಕೆಟ್ಟದಾಗೋದಿಲ್ಲ ಅಂತ ಇನ್ನೊಬ್ಬ ಋಷಿಗಳು ಹೇಳ್ತಾರೆ. ಒಂದು ಮಾತಾಡ್ತಾ ಹೋಗ್ತಾರೆ, ಬಂದಾಗಿನಿಂದ ಅವಳು ಕೆಟ್ಟದ ನಡ್ಕೊಂಡೇ ಇಲ್ಲ. ಅವಳು ಅಷ್ಟು ಪ್ರತಿಭಕ್ತಳಾಗಿದ್ದಾಳೆ, ನಿಮ್ಮಲ್ಲೆಲ್ಲ ಆಧಾರ ಮಾಡ್ತಾಳೆ, ನಮ್ಮನ್ನೆಲ್ಲ ಕಂಡ್ರೆ ಗೌರವ ತೋರಿಸ್ತಾಳೆ, ಅವಳಿಗೆ ಕೆಟ್ಟದಾಗ ಸಾಧ್ಯತೆಯೇ ಇಲ್ಲ ಅಂತ ಮುನಿಗಳೆಲ್ಲ ಮಾತಾಡ್ಕೊಂಡ್ರು. ಈ ಭರವಸೆ ಬೇಕಿತ್ತು. ಈ ಭರವಸೆ ಬರೋದು ಇದ್ದಕ್ಕಿದ್ದಾಗ ಬರೋದಿಲ್ಲ. ಅವರ ಆಚರಣೆಯನ್ನು ನೋಡ್ಬಿಟ್ಟು ಆ ಹುಡುಗ ಪಾಸ್ ಆಗಲೇಬೇಕು, ನಮಗೆ ಮೊದಲಿಂದ ಗೊತ್ತು ಅಂತ ಹೇಳ್ತಾರಲ್ಲ ಆ ಟೈಪ್. ಅವನು ಬುದ್ಧಿವಂತ ಅಂತ ಹೇಳಿ ಹೇಗೆ ಅವನ ಹತ್ತಿರದ ಪರಿಚಯದಿಂದ ತಿಳ್ಕೊಂಡಿರ್ತಾರೋ, ಸಾವಿತ್ರಿ ಬಗ್ಗೆ ಆಡಿದ ಮಾತುಗಳೆಲ್ಲ ಬಹಳ ಅಮೂಲ್ಯವಾದ ಮಾತುಗಳು. ಕೊನೆಗೆ ಬೆಳಗಾದ್ಮೇಲೆ ಎಲ್ಲ ಸಾವಿತ್ರಿ ಹೇಳಿದ್ಲಂತೆ, ಇಷ್ಟೆಲ್ಲ ಆಯಿತು, ಇವತ್ತಿನ ದಿವಸ ಅವನಿಗೆ ಅಪಮೃತ್ಯು ಯೋಗ ಇತ್ತು, ಆದ್ದರಿಂದ ನಾನು ಇಷ್ಟೆಲ್ಲ ಶ್ರಮ ಪಟ್ಟಿದ್ದೆ. ನಾರದ ಮುನಿಗಳು ಯಾವಾಗ ಅಶ್ವಪತಿ ರಾಜ ಕೊಟ್ಟು ಮದುವೆ ಮಾಡು ಅಂತ ಹೇಳಿದ್ರು, ಅಲ್ಲಿ ಫಸ್ಟ್ ಪ್ಲಸ್ ಪಾಯಿಂಟ್ ಬಂದಾಗಾಯ್ತು. ನಾರದರು ಒಪ್ಪಿದ್ರು ಅಂದಮೇಲೆ ಸಮಸ್ಯೆ ಬರುತ್ತೆ, ಆದರೆ ಸಾಲ್ವ್ ಆಗೋದು ನಿಶ್ಚಿತ ಅಂತಾಯ್ತು. ಪ್ರಯತ್ನ ಬಿಡಲಿಲ್ಲ ಅವಳು, ಪ್ರಯತ್ನ ಮಾಡ್ಕೋತಾನೇ ಬಂದ್ಲು, ಉಪವಾಸಾದಿಗಳನ್ನ ಮಾಡಿದ್ಲು, ಎಲ್ಲ ಕೃಷ್ಣಾರ್ಪಣ ಬುದ್ಧಿಯಿಂದ ನಡ್ಕೊಂಡ್ಲು. ಫಲಿತಾಂಶ ಎಲ್ಲ ಆಪತ್ತನ್ನು ಪರಿಹಾರ ಮಾಡಿಕೊಂಡು ಅತ್ಯಂತ ಹೆಚ್ಚಿನ ಸಂಭ್ರಮವನ್ನು ಪಡೆದು ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಲು. ಸ್ವಲ್ಪ ಹೊತ್ತು ಏನಾಯ್ತಂತೆ, ಮದ್ರದೇಶದ ರಾಜ ಇವರು, ಸಾಲ್ವದೇಶದ ರಾಜ ದ್ವಿಮತ್ಸೇನ, ಮದ್ರದೇಶದ ಅಶ್ವಪತಿ, ಸಾಲ್ವದೇಶದ ರಾಜನ ಮಂತ್ರಿ ಅಲ್ಲಿ ಬಂದೇ ಬಿಟ್ಟಂತಲ್ಲಿಗೆ. ಅವ್ರು ಹೇಳ್ತಾನೆ, ರಾಜ ಆ ಸೇನಾಧಿಪತಿ ನಾವು ಕೊಂದು ಹಾಕಿಬಿಟ್ಟು, ಮಹಾ ಪಾಪಿಷ್ಟ ಅವನು, ಇಡೀ ರಾಜ್ಯ ನಿನಗೆ ಕಾಯ್ತಾ ಇದೆ ಬಾ ಅಂತ ಹೇಳಿ ಸೈನ್ಯ ಸಮೇತ ಬಂದಿರು ಸ್ವಾಗತ ಮಾಡಲಿಕ್ಕೆ. ವರ ಕೊಟ್ಟರು ಅಲ್ಲ, ಇಮಿಡಿಯೇಟ್ ಎಫೆಕ್ಟ್ ಅದು. ಒಂದು ಕಣ್ಣು ಆ ಕ್ಷಣಕ್ಕೆ ಕಣ್ಣು ಬಂದಾಗಿತ್ತು, ಮರುದಿವಸ ಬೆಳಿಗ್ಗೆ ಆ ರಾಜ್ಯನೂ ಬಂದಾಯ್ತಾಗಲಿ ಅವನೇ. ಆದ್ದರಿಂದ ದೇವತೆಗಳು ಅನುಗ್ರಹ ಮಾಡಿದರೆ ಎರಡಾಗುತ್ತೆ, ಒಳ್ಳೇದಾಗೋದು ಗ್ಯಾರಂಟಿ, ಬೇಗ ಆಗುತ್ತೆ ಅನ್ನೋದು ಅಷ್ಟೇ ಗ್ಯಾರಂಟಿ. ಅದಕ್ಕೆ ಯಾವುದೋ ಇಂಡೆಫಿನೆಟ್ ಪೀರಿಯಡ್ನ ಕಾಯ್ತಾ ಕೊಡಬೇಕಾಗಿಲ್ಲ, ನಾವು ಕಷ್ಟ ನಡೆಸೋಯ್ತಂತೆ. ಈ ಸಾವಿತ್ರಿ ಆರಾಧನೆ ಮಾಡಿದ್ದು ಸಾಕ್ಷಾತ್ ನಾರಾಯಣನನ್ನಾದ್ರಿಂದ. ವಟ ಸಾವಿತ್ರಿ ವ್ರತ ಅಂದರೆ ಅದೇನು, ಅಲ್ಲಿ ವಟವೃಕ್ಷ ಪೂಜೆ ಮಾಡೋದು ಅಲ್ಲ, ಸಾವಿತ್ರಿನ ಪೂಜೆ ಮಾಡೋದಲ್ಲ, ಸಾವಿತ್ರಿ ಯಾರನ್ನು ಆರಾಧನೆ ಮಾಡಿಲ್ಲಲ್ಲ ಅಂತ ನಾರಾಯಣನ ಪೂಜೆ ಮಾಡಿದರೆ ಸಾವಿತ್ರಿ ವ್ರತನೇ ಹೊರತದು, ಸಾವಿತ್ರಿಯ ದೇವತೆ ಅಂತ ತಿಳ್ಕೊಂಡು ಭಾರಿ ತಪ್ಪಾಗುತ್ತೆ. ಹೀಗೆ ಸಾವಿತ್ರಿಯ ಕಥೆ ಅತ್ಯಂತ ಶ್ರೇಷ್ಠವಾದ ಕಥೆ. ನಮಗನಿಸುತ್ತೆ ಈ ಸಾವಿತ್ರಿಯಿಂದ ಇಷ್ಟೇ ಅಲ್ಲ ಆಯ್ತಲ್ಲ, ನಿಜವಾದ ಸಾವಿತ್ರಿಯ ಸಾಕ್ಷಾತ್ ವರ ಕೊಟ್ಟ ಸಾವಿತ್ರಿ ಯಾರು, ಗಾಯತ್ರಿ ದೇವಿ. ಯಾರು ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಾರೋ, ಯಾರು ಎಂದು ಸಂಧ್ಯಾವಂದನೆ ಮೊದಲ ತಪ್ಪಿಸೋದಿಲ್ವೋ, ಅವರಿಗೆ ಸಕಲ ಸೌಭಾಗ್ಯಗಳು ಖಚಿತ ಅಂಬುದು ಅವರ ಒಳಗಿನ ಅರ್ಥ. ಯಾಕೆ ಬ್ರಹ್ಮಪತ್ನಿ ಸಾವಿತ್ರಿ ಅಂತ ಹೇಳಿರೋದ್ರಿಂದ, ಸಾಕ್ಷಾತ್ ಸಾವಿತ್ರಿ ಅಂದರೆ ಸರಸ್ವತಿ ಬ್ರಹ್ಮದೇವರು, ಅವರು ಇನ್ನು ಈ ಕಡೆ ಭಾರತಿ ಆ ಕಡೆ ವಾಯುದೇವರು. ಅವರನ್ನು ಯಾರು ಆರಾಧನೆ ಮಾಡ್ತಾರೆ ಅವರು ಯಾವ ಕಾಲಕ್ಕೂ ಕೂಡ ಅನರ್ಥವಾಗೋದಿಲ್ಲ. ಸುರಕ್ಷಿತವಾದ ಸುಭದ್ರವಾದ ಜೀವನ ಅವರಿಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳೋದಕ್ಕೆ ಸಾವಿತ್ರಿಯ ಕಥೆ ಒಳ್ಳೆ ಮಾರ್ಮಿಕವಾದ ಕಥೆ. ಹೇಳಿದ್ದು ಮಾರ್ಕಂಡೇಯ ಮುನಿಗಳು, ಅವರ್ಯಾರು ಚಿರಂಜೀವಿಗಳ ಜೊತೆಗೆ ಚಿರಂಜೀವಿಗಳು ತಾನು ಸತ್ತ ಗಂಡ ಬದುಕಿಕೊಳ್ಳದ ಕಥೆ ಹೇಳ್ತಾ ಇದ್ದಾರೆ. ಮೃತನಾದ ಗಂಡನ ಬದುಕಿಕೊಳ್ಳದಂತಹ ಶಕ್ತಿ ಈ ಸಾವಿತ್ರಿಯದಾಯಿತು ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಆಶ್ಚರ್ಯ. ಆದರೆ ಜನ ಹಾಗಿರೋದಿಲ್ಲ ಸಾಮಾನ್ಯವಾಗಿ. ಬದುಕಿರೋ ಸತ್ತಿರೋ ಗಂಡನ ಬದುಕೊಂಡು ಅವಳು ಪಾಪ, ಬದುಕಿರೋ ಗಂಡನ ಕೊಂದಾಕ ಜನರು ಸಿಗ್ತಾರೆ, ಪೇಪರಲ್ಲಿ ಬರ್ತಾನೆ ಇರ್ತದೆ. ಹಾಗಾಗಿ ಅದಕ್ಕೆ ಪುರಂದ್ರಸ ಅಂಥವ್ರನ್ನ ಕೂತು ಇವಂಥವ್ರನ್ನ ಕುರಿತು ಹೇಳ್ತಾರೆ, ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳು ಅಯ್ಯ, ಇಂಥವ್ರಿಗೋಸ್ಕರ ಹೇಳಿದ ಮಾತದು. ಅವರಿಗೆ ಹೆಂಡತಿ ಪ್ರಾಣ ಹೆಂಡತಿ ಅಂತ, ಅವರಿಗೆ ಕೆಟ್ಟ ಹೆಂಡಂದ್ರೆ ಆದರೆ ಹೆಂಡತಿ ಪ್ರಾಣ ಹೆಂಡತಿ. ಇಂಗ್ಲೀಷ್ನಲ್ಲಿ ಒಳ್ಳೆ ಪದ ಇದೆ, ವೈಫ್ ಅಂತ ಕರೀತಾರಲ್ಲ, ತಮಾಷೆಗೆ ಹೇಳ್ತಾರೆ ವೈಫ್ ವರಿ ಇನ್ವೈಟೆಡ್ ಫಾರ್ ಎವರ್ ಅಂತ ಒಂದು ಮಾತು ಹೇಳ್ತಾರೆ. ಡಬ್ಲ್ಯೂ ಅಂದ್ರೆ ವರಿ, ಐ ಅಂದ್ರೆ ಇನ್ವೈಟೆಡ್, ಎಫ್ ಅಂದ್ರೆ ಫಾರು, ಇ ಅಂದ್ರೆ ಎವರು, ವರಿ ಇನ್ವೈಟೆಡ್ ಫಾರ್ ಎವರ್. ಪುರಂದ್ರದಾಸರ ಮಾತಿದ್ದಾಗೆ ಇದೆ ಅದು, ಒಂದು ಹೆಂಡತಿ ಪ್ರಾಣ ಹೆಂಡತಿ. ಆ ಅರ್ಥದೊಳಗೆ ಬಹಳ ಎಚ್ಚರದಿಂದ ಇರಬೇಕು. ಒಳ್ಳೆ ರೀತಿಯಾದರೆ ತಾರಕ, ಕೆಟ್ಟ ರೀತಿಯಾದರೆ ಮಾರಕ. ಈ ಸಾವಿತ್ರಿಯ ಕಥೆ ಅತ್ಯಂತ ತಾರಕವಾದ ಕಥೆ ಇದು. ಅವ್ರು ಹೇಳ್ತಾರೆ ಇದಿಷ್ಟು ಸಾವಿತ್ರಿಯ ಕಥೆ. ಸಾವಿತ್ರಿಯಿಂದ ಗಂಡ ಬದುಕಿದ. ಇಲ್ಲಿರೋ ದ್ರೌಪದಿ ಯಾರು? ಸಾಕ್ಷಾತ್ ಸಾವಿತ್ರಿ, ಅವರಿವರಲ್ಲ. ಭಾರತೀಯ ಸಾವಿತ್ರಿ ಒಂದೇ ತಾನೆ. ಅವಳಿಂದ ನೀವು ಬದುಕಿರೋದು ಏನು ಆಶ್ಚರ್ಯ ಅಂತ ಹೇಳಿದ್ರು. ಅವರಿಂದ ನೀವು ಬದುಕಿದ ಏನು ಮಹಾ ಆಶ್ಚರ್ಯ? ಧರ್ಮರಾಜ ಅರ್ಜುನ ನಕಲ ಸಹದೇವರೆಲ್ಲ ಭಾರತೀಯ ರಕ್ಷಿತರಾದವರು, ಭೀಮಸೇನ ಮಾತ್ರ ದ್ರೌಪದಿ ರಕ್ಷಕ. ತುಂಬಿದ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದ್ದು ಭೀಮಸೇನ ಅರ್ಜುನ ಅಲ್ಲ, ಅವ್ರು ಹೇಳಿ ಮಾಡಿಸಿದ್ದಷ್ಟೇನೆ. ರಕ್ಷಣೆಗೆ ಬಂದಿದ್ದ ಭೀಮಸೇನ ಇವರೆಲ್ಲ ಅಲ್ಲ, ಇವರೆಲ್ಲ ದ್ರೌಪದಿಯಿಂದ ಪಾಲಿತರೇ ಹೊರತು ದ್ರೌಪದಿ ಪಾಲಕ ಅಂದ್ರೆ ಭೀಮಸೇನ ಒಂದೇನೆ. ಆದ್ದರಿಂದ ಈ ದ್ರೌಪದಿಯಿಂದ ನೀವೆಲ್ಲ ಉದ್ಧಾರವಾಗಿದ್ದೀರಿ. ಸಾಕ್ಷಾತ್ ಸಾವಿತ್ರಿ ಅಂದ್ರೆ ಈಕೆನೆ, ಆ ಸಾವಿತ್ರಿ ಈಕೆ ಭಕ್ತಳ ಕಥೆ ಇದು. ಧರ್ಮರಾಜ ಏನು ಯೋಚನೆ ಮಾಡಬೇಕಾಗಿಲ್ಲ, ನಿಮಗೆಲ್ಲ ವಿಧವಾದಂಥ ಕಲ್ಯಾಣ ಖಚಿತ ಅಂತ ಮಾರ್ಕಂಡೇಯರು ಹೇಳಿ ಅಲ್ಲಿಂದ ಹೊರಟ್ರಂತೆ. ಈ ಕಡೆಗೆ ಧರ್ಮರಾಜಾದಿಗಳು ವನವಾಸದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿವಸ ಮಾತ್ರ ಬಾಕಿ ಇರೋದು ವನವಾಸ. ಆ ಸಮಯದಲ್ಲಿ ಹಸ್ತಿನಾಪುರದಲ್ಲಿ ಕರ್ಣ ಏನಿದ್ನಲ್ಲ, ಅವನು ಒಂದು ದಿವಸ ರಾತ್ರಿ ಮಲಗಿದ್ದಾನೆ. ಬೆಳಗಿನ ಜಾವದ ಒಳ್ಳೆ ಸ್ವಪ್ನ, ಒಂದು ಸ್ವಪ್ನ. ಆ ಸ್ವಪ್ನದಲ್ಲಿ ಒಬ್ಬ ಬ್ರಾಹ್ಮಣ, ವೃದ್ಧ ಬ್ರಾಹ್ಮಣ ಕಳಿಸ್ಕೋತಾರೆ, ಬಹಳ ವರ್ಚಸ್ವಿಯಾದ ಬ್ರಾಹ್ಮಣ. ಕರ್ಣ ಮಾತಾಡ್ತಾನೆ ಕರ್ಣನ ಜೊತೆಗೆ. ಕರ್ಣ ಅಂತ ಮಾತಾಡಿಸಿದ ತಕ್ಷಣ, ಸ್ವಾಮಿ ತಾವು ಯಾರು, ಯಾತಕ್ಕೆ ಬಂದಿದ್ದೀರಿ ಅಂದರೆ, ನೋಡು ಕರ್ಣ, ನಾಳೆ ಒಂದು ವಿಚಿತ್ರ ನಡೀತಾ ಇದೆ, ಬಹಳ ಹುಷಾರು, ನೀವು ಎಚ್ಚರ ಹೇಳೋದಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರಂತೆ. ನಾಳೆ ಭಾರಿ ವಿಚಿತ್ರವಾದ ಪ್ರಸಂಗ ನಡೆಯುತ್ತೆ ನನ್ನ ಜೀವನದಲ್ಲಿ, ಅದನ್ನು ನಾನು ಎಚ್ಚರಿಸಲಿಕ್ಕೆ ಅಂತ ಬಂದಿದ್ದೇನೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅಂತ ಕೇಳುತ್ತಾನೆ. ಏನೂ ಆಗೋದಿಲ್ಲ, ಮುಖ್ಯವಾದ ದೊಡ್ಡ ಅನರ್ಥ ಆಗುವ ಪ್ರಸಂಗ ನಿನಗಿದೆ. ದೇವತೆಗಳು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ, ನಿನ್ನ ಬಳಿಗೆ ನಿನ್ನಲ್ಲಿ ಏನು ಕವಚಕುಂಡಲ ಇದೆಯಲ್ಲ, ಹುಟ್ಟದರೆ ಬಂದ ಕವಚಕುಂಡಲ ಇದೆಯಲ್ಲ, ಆ ಕವಚಕುಂಡಲಗಳನ್ನು ಎಲ್ಲಿವರೆಗೂ ನೀನು ಹೊಂದಿರ್ತೀಯೋ ಅಲ್ಲಿವರೆಗೂ ನಿನ್ನನ್ನು ಕೊಲ್ಲಲಿಕ್ಕೆ ಅರ್ಜುನನ ಕೈಲಿ ಆಗೋದಿಲ್ಲ. ಆದ್ದರಿಂದ ದೇವತೆಗಳು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ, ಅದನ್ನು ತೆಗೆಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಅದನ್ನ ಕೇಳಲಿಕ್ಕೆ ನಾಳೆ ಒಬ್ಬ ಬ್ರಾಹ್ಮಣ ನಿನ್ನ ಬಳಿಗೆ ಬರ್ತಾನೆ, ಹುಷಾರಾಗಿರು ಅಂತ ಹೇಳಿದರೆ. ನೀನು ಸಂಧ್ಯಾವಂದೆ ಮಾಡೋ ಹೊತ್ತಿ ಸರಿಯಾಗಿ ಒಬ್ಬ ಬ್ರಾಹ್ಮಣ ಬರ್ತಾನೆ, ಗಂಗಾ ತೀರದಲ್ಲಿ ಬರ್ತಾನೆ. ಆ ಬ್ರಾಹ್ಮಣ ಅಲ್ಲ ಅವನು, ಬರೋದು ಯಾರು ಗೊತ್ತಾ, ಸಾಕ್ಷಾತ್ ಇಂದ್ರದೇವರು ಬರ್ತಾರೆ ಅಂತ ಹೇಳಿದರು. ಇಂದ್ರದೇವರು ಬ್ರಾಹ್ಮಣ ವೇಷದಲ್ಲಿ ಬರ್ತಾರೆ. ಬ್ರಾಹ್ಮಣ ವೇಷದಲ್ಲಿ ಯಾತಕ್ಕೆ ಬರ್ತಾರೆ ಅಂದರೆ, ಕರ್ಣನ ವ್ರತ, ಬ್ರಾಹ್ಮಣರು ಏನು ಕೇಳಿದರೂ ನಾನು ಕೊಡೋದಿಲ್ಲ ಅಂತ ಹೇಳೋದಿಲ್ಲ ಅಂತ ಸಂಕಲ್ಪ ಮಾಡಿದ್ದಂಥದ್ದು, ದೀಕ್ಷೆ ತೊಟ್ಟಿದ್ದಂತೆ. ಅದು ದೇವವೇಷದಲ್ಲಿ ಬಂದರೆ ಕೆಲಸ ಆಗೋದು ಗ್ಯಾರಂಟಿ ಅಲ್ಲ, ಬ್ರಾಹ್ಮಣ ವೇಷದಲ್ಲಿ ಬಂದರೆ ಕೆಲಸ ಆಗೋದು ಗ್ಯಾರಂಟಿ. ಹಿಂದಿನ ಕಾಲ ಆಗಿತ್ತು, ಬ್ರಾಹ್ಮಣ ಅಂದರೆ ಎಲ್ಲ ಕೆಲಸ ಆಗ್ತಿತ್ತಂತೆ, ಈಗ ಯಾವ ಕೆಲಸನೂ ಆಗೋದಿಲ್ಲ ಅಂತ ಕಾಲ ಇತ್ತು. ಇವರೇ ಹೆಸರು ಬದಲಾಯಿಸ್ಕೊಂಡ್ಬಿಡ್ತಾರೆ, ಪಾಪ ಎಲ್ಲಿ ಕೆಲಸಕ್ಕೆ ಕೆಟ್ಟೋಗುತ್ತೋ ಅಂತ ಭಯ. ಆ ಕಾಲದ ವರ್ಚಸ್ ಆಗಿತ್ತು. ಆದ್ದರಿಂದ ಬ್ರಾಹ್ಮಣ ವೇಷ, ದೇವತೆಗಳು ಬ್ರಾಹ್ಮಣ ವೇಷ ಹಾಕುತ್ತಿದ್ರು ಅಂತ ಕೇಳಿದರೆ ಭೂಸುರರು ಎಂಬ ಹೆಸರು ಸಾರ್ಥಕವಾಯಿತು ಪ್ರಿಪ್ರರಿ. ಅಂತ ಒಂದು ವರ್ಚಸ್ ಇಟ್ಕೊಂಡಿದ್ರು ಅವರು. ಸತ್ಯ ಧರ್ಮ ನ್ಯಾಯ ನೀತಿ ಭಗವದ್ಭಕ್ತಿ ಎಲ್ಲ ಭಗವದ್ಗೀತೆಯಲ್ಲಿ ಬಂತಲ್ಲ, ಶಮಃ ದಮಃ ಜ್ಞಾನಂ ಆಸ್ತಿಕ್ಯಂ ವೈರಾಗ್ಯ, ಎಲ್ಲ ಬ್ರಾಹ್ಮಣರ ಸೊತ್ತು, ವಿಶೇಷವಾದಂತಹ ಆ ದೊಡ್ಡ ಆಸ್ತಿ ಅಂದ್ರೆ ಅದೇನೆ. ಅದಕ್ಕೆ ಅವರು ಹೇಳಿ ಎಲ್ಲಿ ಹೋದರೂ ಕೆಲಸ ಆಗ್ತಾ ಇತ್ತು. ಆ ಬ್ರಾಹ್ಮಣ ವೇಷದಲ್ಲಿ ಬರ್ತಾ ಇದ್ದಾರೆ, ನೀ ಯಾವುದೋ ಬ್ರಾಹ್ಮಣ ಅಂತ ತಿಳ್ಕೊಂಡು ಮಾತುಕೊಡ್ಲಿಕ್ಕೆ ಹೋಗಬೇಡ, ಭಾರಿ ಎಚ್ಚರದ ಎಂದರು ಅಂತ ಹೇಳಿದ್ರಂತೆ. ಆಗ ಕರ್ಣ ಕೇಳಿದ್ರೆ ನೀವ್ಯಾರು ಅಂತ ಕೇಳಿ, ಇಷ್ಟೆಲ್ಲ ಹೇಳಕ್ ಬಂದ್ರೆ ನೀವ್ಯಾರು ಅಂದ್ರೆ, ನಿಮ್ಮಪ್ಪ ಅಂತ ಹೇಳಿದ್ರೆ, ನಿಮ್ಮಪ್ಪ ನಾನು ಸೂರ್ಯ. ಸೂರ್ಯ ಬ್ರಾಹ್ಮಣ ವೇಷದಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರಂತೆ. ನಮ್ಗೆ ಈ ಯೋಚನೆ ಮಾಡಬೇಕು, ಕರ್ಣ ಸೂರ್ಯನ ಅವತಾರ, ಬಂದಿರೋದು ಸೂರ್ಯ, ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾನೆ ಅಂದ್ರೆ ದೇವತೆಗಳು ಆದಷ್ಟು ಕೂಡ ಜನಗಳಿಗೆ ತಮ್ಮ ರೂಪ ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ. ಇದು ಇಂಪಾರ್ಟೆಂಟ್. ಇದು ಈ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ನಮ್ಮ ಜನ ಇರ್ತಾರೆ, ದಿವಸ ರಾಯರು ಬರ್ತಾರೆ ಪಾಪ ಕೆಲವರಿಗೆ, ಬೇರೆ ಕೆಲಸ ಇಲ್ಲ ಅವರಿಗೆ, ರಾಯರಿ ಪಾಪ. ಇವರು ಹಳ್ಳಿ ಒಳ್ಳೆ ಬರ್ತಿರ್ತಾರೆ, ಮೂರುವರೆ ಸರಿಯೇ ಬರ್ತಾರಂತೆ, ಕೆಲವರಿಗೆಲ್ಲ ನಾಲ್ಕುವರೆ ಬರ್ತಾರಂತೆ, ದಲ್ ಹೊಡೆದ್ರೆ ಬರ್ತಾರಂತೆ. ಅಟೆಂಡರ್ ರಾಯರು, ರಾಯರಾಗೆಲ್ಲ ಬರಲಿಕ್ಕೆ ಸಾಧ್ಯ ಉಂಟಾ? ಎಲ್ಲ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಮೂರ್ಖತನ ಮಾಡಿಬಿಡ್ತಾರೆ. ಇದು ಯೋಚನೆ ಮಾಡಬೇಕು. ಎಲ್ಲಿಯ ರಾಯರು, ಎಲ್ಲಿಯ ಜನಗಳು, ಇವು ಯಾವ್ಯಾವಾಗಲೂ ಬಂದು ಏನೋ ಮನೆ ಸಂಸಾರದ ವಿಷಯ ಹೇಳೋದಕ್ಕೆ ಅವರ್ಯಾಗ ಬರ್ತಾರೆ? ಈ ಮತ್ತೆ ಏನೇನು ವಿಚಾರಗಳು, ಎಲ್ಲ ತಪ್ಪು, ಜನ ಮೋಸ ಮಾಡ್ತಿದ್ದಾರೆ ಅಷ್ಟೇ. ಅಲ್ಲಿ ಹೇಳ್ತಾರೆ, ಸೂರ್ಯ ತನ್ನ ದೇವತಾದ ಕರ್ಣನ ದರ್ಶನ ಕೊಡಬೇಕಾದ್ರೆ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾನೆ. ಪರಮಾತ್ಮನ ಶಾಸನ ಆದಷ್ಟು ಜನಗಳ ಕಾಂಟ್ಯಾಕ್ಟ್ ಮಾಡಿಕೂಡುದು ಅಂತ ಅವರು ಶಾಸನ ಪರಮಾತ್ಮರು. ತೀರ ಅನಿವಾರ್ಯವಾದಾಗ ರೂಪಾಂತರದಿಂದ ಮಾಡಬೇಕೇ ಹೊರತು ಡೈರೆಕ್ಟ್ ಮಾಡಲಿಕ್ಕೆ ಒಪ್ಪೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಜನಗಳು ಏನೇನು ಹೇಳ್ತಾರೆ ಅಲ್ಲ ಬುರುಡೆ ಬಿಡ್ತಾರೆ ಹೊರತು ಮೋಸ ಮಾಡ್ತಾರೆ ಹೊರತು ಅವರೆಂದೂ ದೇವರು ಕಂಡ ಸಾಧ್ಯತೆ ಇಲ್ಲ. ಕೆಲವರಂತೂ ದಿವಸ ಕಾಣೋದು, ಕೆಲವರಿಗೆ ಏನೋ ಎಲ್ಲ ಸಮಸ್ಯೆಗಳು, ಇವನ ಸಮಸ್ಯೆ, ಅವ್ರ ಸಮಸ್ಯೆ, ಏನೋ 4 ರೂಪಾಯಿ 2 ರೂಪಾಯಿ ಮುಗಿಸ್ಬಿಡ್ತಾರೆ ಪಾಪ. 10 ರೂಪಾಯಿ ಇಲ್ಲ, ರಾಯರಿಗೆ ಏನು ಆಚಾರ ಅವರಿಗೆಲ್ಲ ಇದಾಗಬೇಕಾಗಿದೆ. ಎಲ್ಲ ಜನ ದೇವರನ್ನ ಚಿರಡೆ ವ್ಯಾಪಾರಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಇವರು ದೇವರು ಹಾಗೆಲ್ಲ ಬರೋದಿಲ್ಲ. ನಿಜವಾಗಲೂ ದೇವರ್ಯಾರು ಬರೋದಾಗಿದ್ರೆ ಪಾಂಡವರು ಎಂಥವ್ರು, ಸಾಕ್ಷಾತ್ ಭೀಮಸೇನ ದೇವರು ಇದ್ದಾರೆ ಅಲ್ಲಿ, ಅಂತ ದ್ರೌಪದಿ ದೇವಿ ಇದ್ದಾಳೆ. ಇವ್ರ ಪ್ರಕಾರ ನಮ್ಮ ಪ್ರಕಾರ ಕನಸಾಗಿದೆ, ಎಂತ ಕನಸ ಆಗಬೇಕಾಗಿತ್ತು ಅವರಿಗೆಲ್ಲ ಕೂಡ. ದೇವ್ರು ಹಾಗೆಲ್ಲ ಮಾಡೋದಿಲ್ಲ. ಯಾವ್ರವ್ರ ಕ್ರಮದಲ್ಲಿ ಏನು ಉದ್ಧಾರ ಮಾಡಬೇಕು ಅಂತಿದ್ದೀವೋ ಹಾಗೆ ಮಾಡ್ತಾನೆ ಹೊರತು ಯಾವುದೋ ರೀತಿಯಲ್ಲಿ ಮಾಡೋದಿಲ್ಲ. ಸ್ವತಃ ಸೂರ್ಯನೇ ಬ್ರಾಹ್ಮಣ ವೇಷದಲ್ಲಿ ಕಂಡು, ನಿಮ್ಮಪ್ಪ ನಾನು ನಿನಗೆ ಅನರ್ಥವಾಗಬಾರ ಅಂತ ಹೇಳಕ್ ಬಂದಿದ್ದೇನೆ. ಯಾಕಂದ್ರೆ ಮೀಟಿಂಗ್ನಲ್ಲಿ ಆ ಸೂರ್ಯನೂ ಇದ್ದಿದ್ದೆ ಅಲ್ಲಿ, ದೇವತೆಗಳ ಸಭೆ ಸೂರ್ಯನಿಗೆ ಇದೆಯಲ್ಲ, ಸೂರ್ಯನೇ ಮೀಟಿಂಗ್ನಲ್ಲಿ ಇದ್ದಾನೆ, ಇದೆಲ್ಲ ಗೊತ್ತೇ ಇದೆ ನನಗೆ ಆಗ್ಲೇನೆ. ಅದಕ್ಕೆ ಹೇಳಿದ್ದೇನೆ ಬಹಳ ಎಚ್ಚರ ಅಂತ ಹೇಳಿದ್ರಂತೆ ಕರ್ಣ. ಅಲ್ಲೇ ಮಾತಾಡ್ತಾ ಇದ್ದಾನೆ, ನಾನೇನು ಮಾಡಬೇಕಿದ್ರೆ ಆ ಬ್ರಾಹ್ಮಣರಿಗೆ ನೀನು ಕವಚ ಕುಂಡಲ ಕೊಡ್ಲಿಕ್ಕೆ ಹೋಗಬೇಡ, ಹುಷಾರು ಅಂತ ಹೇಳಿದ್ರಂತೆ. ಆಗ ಕರ್ಣ ಹೇಳ್ತಾನೆ, ದಯವಿಟ್ಟು ನಿಮ್ಮ ಮಾತು ನಾನು ಕೇಳೋದಿಲ್ಲ ಅಂತ ಹೇಳಿದಂತೆ. ನಿಮ್ಮ ಮಾತು ನಾನು ಕೇಳೋದಿಲ್ಲ, ಯಾತಕ್ಕೆ ಅಂತ ಹೇಳುತ್ತಾರೆ, ನಾನು ನನ್ನ ಬಳಿ ಕೇಳಲಿಕ್ಕೆ ಬಂದ ಯಾವ ಬ್ರಾಹ್ಮಣ ಇಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳಿದ್ರಂತೆ. ಕರ್ಣನಿಗೆ ಅವ್ರು ಹೇಳ್ತಾರೆ, ಕನಸಲ್ಲೂ ಮರೆಯೋದಿಲ್ಲ ಅಂತಾರಲ್ಲ, ಕಾರಣ ಕನಸಿನಲ್ಲೂ ಧರ್ಮ ಬಿಡಲಿಕ್ಕೆ ತಯಾರಿಲ್ಲ, ಕನಸಿನಲ್ಲೂ ಎಚ್ಚರ ಅಷ್ಟೊಂದು, ನಾನು ಇಲ್ಲ ಅಂತ ಹೇಳೋದು ಸಾಧ್ಯ ಇಲ್ಲ. ಕಾರಣ ಯೋಚನೆ ಮಾಡು, ಈ ಕವಚ ಕುಂಡಲ ಕೊಡೋದು ಅಂದ್ರೆ ಏನೋ ವಸ್ತು ಕೊಡೋದಲ್ಲ, ನಿನ್ನ ಪ್ರಾಣನೇ ಕೊಟ್ಟಾಗ ಲೆಕ್ಕ ಅಂತ ಹೇಳ್ತಾರೆ. ನಿನ್ನ ಪ್ರಾಣ ಹೋದಂತೆ ಅರ್ಜುನ ಸುಲಭ ಕೊಂದು ಹಾಕ್ತಾನೆ ನನ್ನ, ಬಹಳ ಎಚ್ಚರ ಅಂತ ಹೇಳಿದರೆ ನನ್ನ ಪ್ರಾಣಕ್ಕಿಂತ ಕೀರ್ತಿ ದೊಡ್ಡದು ಅಂತ ಹೇಳಿದ್ರಂತೆ. ಪ್ರಾಣಕ್ಕಿಂತ ಕೀರ್ತಿ ದೊಡ್ಡದು, ಪ್ರಾಣಕ್ಕಿಂತ ಧರ್ಮ ದೊಡ್ಡದು. ಪ್ರಾಣಕ್ಕೋಸ್ಕರ ಕರ್ಣ ಧರ್ಮ ಬಿಟ್ಟು ಬಿಟ್ಟ ಅಂತ ಅನ್ಸ್ಕೊಳ್ಳೋದು ನಾನು ತಯಾರಿಲ್ಲ. ನಾನು ಕವಚ ಕುಂಡ ಕೊಟ್ಟರೆ ಒಮ್ಮೆ ಸಾಯ್ತೇನೆ, ಕೊಡದೆ ಹೋದರೆ ಯಾವಾಗಲೂ ಸಾಯ್ತೇನೆ, ಅಪಕೀರ್ತಿ ಬರುತ್ತೆ, ಅದು ನನಗೆ ಬೇಕಿಲ್ಲ ಅಂತ ಹೇಳುತ್ತಾನೆ. ಸಂಭಾವಿತಶ್ಚ ಚಾಕೀರ್ತಿ ಮರಣಾದ ತಿರಿಚ್ಛತೆ, ನನಗದು ಬೇಕಿಲ್ಲ, ನನ್ನ ಕವಚ ಕುಂಡ ಕೊಡ ನಿಶ್ಚಯ ಅಂತ ಹೇಳಿದ ತಕ್ಷಣ ಸೂರ್ಯ ಇನ್ನೂ ಪ್ರಯತ್ನ ಬರ್ತಾನೆ, ಕರ್ಣ ಏನು ಕೊಡಬೇಡ ಅಂತ ಹೇಳೋದಿಲ್ಲ, ಏನಾದ್ರು ಕೊಟ್ಟು ಕಳಿಸಿಬಿಡು ಅಂತ ಹೇಳಿದ್ನಂತೆ. ಬ್ರಾಹ್ಮಣ ಬಂದಿದ್ದಾನೆ ಹೋದಲ್ಲೋ, ಏನಾದರೂ ಕೊಡು, ಬೇಕಾದ ಕೊಡು, ಬೇಕಾದರೆ ನೀನು ಐಶ್ವರ್ಯ ಕೊಡು, ಗೋವುಗಳನ್ನು ಕೊಡು, ಕುದುರೆಗಳನ್ನು ಕೊಡು, ಆನೆಗಳನ್ನು ಕೊಡು, ಸಂಪತ್ತನ್ನು ಕೊಡು, ಬೇಕಾದ ಕೊಡು, ಅವನು ಮಾತ್ರ ಕೊಡಬೇಡ ಅಂತ ಹೇಳಿದ್ದಾನೆ. ಸಾಧ್ಯ ಇಲ್ಲ, ಅವನು ಕೇಳಿದ್ದೇನೆ ಕೊಡ್ತೇನೆ, ಆದ್ದರಿಂದ ನಾನು ಇಲ್ಲ ಅಂತ ಹೇಳೋದಿಲ್ಲ, ಬೇರೆ ಕೇಳಿದ್ರೆ ಬೇರೆ ಕೊಡ್ತೇನೆ, ಅದನ್ನು ಕೇಳಿದ್ರೆ ಕೊಡೋದು ನಿಶ್ಚಿತ ಅಂತ ಹೇಳಿದ್ರಂತೆ ಕರ್ಣ. ಆ ಕವಚ ಕುಂಡಲ ಬರೀ ಕವಚ ಕುಂಡಲಗಳಲ್ಲ, ಅವು ಹುಟ್ಟಿದ್ದು ತೀರ ಸಮುದ್ರ ವಥನ ಮಾಡಬೇಕಾದ್ರೆ ಅಮೃತದ ಜೊತೆಗೆ ಬಂದಿದ್ದು ಗೊತ್ತ ಅಂತ ಹೇಳಿದ್ದಾರೆ. ಅದಕ್ಕೆ ಅಷ್ಟು ಶಕ್ತಿ, ಅದಿರೋವರೆಗೂ ಮೃತನಾಗೋದಿಲ್ಲ ಕರ್ಣ, ಅಮೃತದ ಕಾಂಟ್ಯಾಕ್ಟ್ ಆಗಿದೆ ಅದಕ್ಕೆ. ಆದ್ರೆ ನೀನಾಗಿ ತೆಗೆದುಕೊಂಡದ ಹೊರತು ಯಾರು ಕಟ್ ಮಾಡಕ್ ಬರೋದಿಲ್ಲ, ಅದನ್ನ ನೀನ್ ಯಾರು ಕೊಡ್ತೀವಿ ಸುಮ್ಮನೆ ಉಳ್ಕೋ ಅಂತ ಹೇಳಿದ್ರಂತೆ. ಕರ್ಣ ಹೇಳ್ತಾನೆ, ನೀವು ಎಷ್ಟು ಹೇಳಿದ್ರು ಕೂಡ ನನಗೆ ಹೆಮ್ಮೆ ಅಂತ ಹೇಳಿದನಂತೆ. ಏನ್ ಹೆಮ್ಮೆ, ಅಲ್ಲ ಕವಚಗುಂಡ್ಲ ತಗೊಂಡು ಕಳ್ಕೊಂಡ್ಬಿಡ್ತೀಯ ಅಂತ ಕೇಳಿದ್ರೆ, ಇಲ್ಲ ಇಲ್ಲ, ಇಂದ್ರದೇವರು ನನ್ನ ಕೈ ಚಾಚಾಗ ಆಯ್ತಲ್ಲ, ನಾನು ಎಷ್ಟರ ಕೀರ್ತಿ ಬರಲಿಲ್ಲ ನನಗೆ ಅಂತ ಹೇಳ್ಕೊಂಡು, ಇಂದ್ರದೇವರು ನನ್ನ ಕೈ ಮುಂದೆ ಕೈ ಚಾಚಿ ಬಿಟ್ರೆ ನನ್ನ ಹೆಸರು ಶಾಶ್ವತವಾಗಿ ಮುಂದೆ ಬರ್ತಾ ಇದೆ, ಅವರಿಗಿಲ್ಲ ಅಂತ ಹೇಳಿದ ಪಾಪಕ್ಕೆ ನಾನು ಗುರಿಯಾಗೋದಿಲ್ಲ ಅಂತ ಹೇಳ್ತಾನೆ. ಬರೀ ಬ್ರಾಹ್ಮಣ ಬಂದಿದ್ರೆ ಇಲ್ಲ ಅಂತ ಹೇಳೋದಿಲ್ಲ, ಇಂದ್ರದೇವರಂತ ದೇವರ್ತೆಗಳ ಅರಸ ನನ್ನ ಮುಂದೆ ಬಂದು ಕೈ ಚಾಚಿದರೆ ಇಲ್ಲ ಅಂತ ಯಾಕೆ ಹೇಳಿ, ನಾನೀಗ ಕೊಟ್ಟೇ ಕೊಡ್ತೇನೆ ಅಂತ ಹಠ ತೊಟ್ಟನಂತೆ. ಇದು ಕರ್ಣನ ಧರ್ಮದೀಕ್ಷೆ ಎಂದಿದೆ. ಅನೇಕ ನಮ್ಮವರೇ ಪ್ರವಚನ ಮಾಡಬೇಕಾದ್ರೆ ಕರ್ಣನ ದಾನ ಎಲ್ಲ ಕೆಟ್ಟದ್ದು, ಭಾರಿ ಖೋಟ ಮನುಷ್ಯ, ಮೋಸ ಮಾಡ್ತಿದ್ದ ಅಂತ ಹುಚ್ಚಾಬಟ್ಟೆ ಹೇಳಿಬಿಡ್ತಾರೆ. ಆಚಾರ್ಯ ಹೇಳ್ತಾರೆ, ಕರ್ಣ ಮಹಾದಾನಶೂರ, ಅವನ ದಾನದಲ್ಲಿ ಕೆಡಕನ್ನು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ, ಅವನು ಪುಣ್ಯಾತ್ಮ ಅಂತ ಕೊಂಡಾಡ್ತಾರೆ. ಇದನ್ನು ಯಾರಾದರೂ ತಪ್ಪಾಗಿ ಅದು ಕರ್ಣನ ಬಗ್ಗೆ ಏನಾದರೂ ತಪ್ಪು ಹೇಳಿದರೆ ಅದೆಂದು ನಿರ್ಣಯಕ್ಕೆ ಸಮ್ಮತವಲ್ಲ, ಮಹಾರ್ಥಕ್ಕೆ ಸಮ್ಮತವಲ್ಲ, ಪ್ರಾಮಾಣಿಕವಾಗಿ ದಾನ ಮಾಡ್ತಿದ್ದ ವ್ಯಕ್ತಿಯು, ಅದರಲ್ಲಿ ಕಪಟ ಬುದ್ಧಿ ಏನೂ ಇರಲಿಲ್ಲ. ಅದು ಒಳ್ಳೆ ದೃಷ್ಟಾಂತ ಇತ್ತು. ಇದು ಬರೀ ಹೆಸರು ಬರಲಿ ಅಂತ ಮಾಡ್ತಾ ಅಂದುಕೊಂಡಿದ್ದಾರೆ, ಆ ಹೆಸರಲ್ಲ, ಸಾತ್ವಿಕವಾದ ಕೀರ್ತಿಗೆ ಅಪೇಕ್ಷೆ ಪಟ್ಟರೆ ತಪ್ಪಲ್ಲ. ಅವನು ಯಾವುದೋ ಕೀರ್ತಿಗೆ ಅಪೇಕ್ಷೆ ಪಟ್ಟವನಲ್ಲ, ನಿಜವಾಗಲೂ ಪೂಜ್ಯನಾದವನು. ಕೊನೆಗೆ ಸೂರ್ಯನಿಗೇನು ಮಾಡಲಿಕ್ಕೆ ಆಗಲಿಲ್ಲಂತೆ. ಆಗ ಹೇಳ್ತಾನೆ, ಹೋಗಲಿ ಕರ್ಣ, ಒಂದು ಕೆಲಸ ಮಾಡೋ ಹೋಗಲಿ ಅಂತ ಹೇಳಿದ್ದಾನೆ. ನೀನು ಕವಚ ಕುಂಡಲ ಕೊಡದೆ ನಿಶ್ಚಯವಾಗೋದಾದರೆ ಕೊಟ್ಟುಬಿಡು, ಆದರೆ ಸುಮ್ಮನೆ ಕೊಡಬೇಡ, ಏನಾದರೂ ಪ್ರತಿಯಾಗಿ ಇಸ್ಕೋ ಅಂತ ಹೇಳಿದ್ದಾರೆ. ಏನಾದರೂ ಇಸ್ಕೋ ಕೊಟ್ಟರೆ ಸುಮ್ಮನೆ ಇಸ್ಕೊಂಡು ಕಳಿಸಿಬಿಡ್ಬೇಡ, ಕೊಟ್ಟು ಕಳಿಸಿಬಿಡ್ಬೇಡ ಅಂತ ಹೇಳಿದರೆ ಏನು ಇಸ್ಕೊಳ್ಳಿ ಅಂತ ಕೇಳಿದ್ದ. ಇಷ್ಟೆಲ್ಲ ತಂದೆ ಹೇಳ್ತಿದ್ದಾನೆ ಅಂತ ಹೇಳಿದ ಮೇಲೆ ಏನು ಇಸ್ಕೊಳ್ಳಿ, ನಾನಂತೂ ಕೇಳೋದಿಲ್ಲ ಅಂತ, ನಾನಂತೂ ಕೇಳೋದಿಲ್ಲ, ನೀನು ಕೇಳಬೇಡಯ್ಯ, ನಾನೇ ಹೊರ ಕೊಡ್ತೇನೆ ಅಂತಂದ್ರೆ ಇಸ್ಕೋ ಅಂತ ಹೇಳುತ್ತ. ನಾನಾಗಿ ಹೊರ ಕೊಡ್ತೇನೆ ಅಂತ ಕೇಳಿದ್ರೆ ಇಸ್ಕೋ ಅಂದ್ರೆ ಕರ್ಣ ನೋಡಿದ್ರೆ ಮಾಫಲೇಶು ಕದಾಚನ, ಅಷ್ಟೆಲ್ಲ ದಾನ ಪ್ರಾಣನೇ ದಾನ ಮಾಡಿದ ಲೆಕ್ಕ ಪಾಪ, ಇಷ್ಟಾದ್ರೂ ನಾನಾಗಿ ಕೇಳೋದಿಲ್ಲ ಅಂತ ಹೇಳುತ್ತಾನೆ. ಅದಕ್ಕೆ ಸೂರ್ಯನ ಅವತಾರ ಅಂದ್ರೆ ಒಪ್ಪಲೇಬೇಕಾದ ಮಾತದು. ಸೂರ್ಯ ಅಂದ್ರೆ ಸೂರ್ಯನೇ, ಅಷ್ಟು ವಿಶೇಷವಾದಂತಹ ಪ್ರಜ್ಞೆಯಿಂದ ಮಾತಾಡ್ತಾನೆ. ಅದಕ್ಕೆ ಹೇಳಿ ತಮಾಷೆ ಮಾಡ್ತಾರೆ, ಸೂರ್ಯನ ಅವತಾರ ಕರ್ಣ, ಕರ್ಣ ದಾನ ಮಾಡೋದೇನು ಆಶ್ಚರ್ಯ ಅಲ್ಲ, ಸೂರ್ಯ ಬೆಳಕನ್ನೇ ದಾನ ಮಾಡ್ತಾನೆ ಜಗತ್ತಿಗೆ. ಅಂತ ಹೊತ್ತಲ್ಲಿ ಕರ್ಣ ದಾನ ಮಾಡಿದೇನು ಆಶ್ಚರ್ಯ ಇಲ್ಲ. ಕರ್ಣನ ದಾನ ಪ್ರಭು ಸ್ವಭಾವ ಅನ್ನೋದು ವಿಶ್ವಕ್ಕೆ ಒಂದು ಆದರ್ಶಪ್ರಾಯವಾಗಿದ್ದರೆ ಏನು ಆಶ್ಚರ್ಯ ಇಲ್ಲ ಎಂಬುದು ಮಹಾಭಾರತ ವರ್ಣನೆ ಮಾಡಿದ ರೀತಿ. ಅದು ಏನು ಕೇಳಬೇಕು ಅಂತ ಕೇಳಿದ್ರೆ ಹೇಳುತ್ತಾರೆ, ಇಂದ್ರದೇವರೇ ನಿಮ್ಮ ಅಮೋಘವಾದ ಶಕ್ತಿ ಆಯುಧವಿದೆಯಲ್ಲ ಅದನ್ನು ಕೊಡಿ ಅಂತ ಕೇಳಿಕೋ, ಆದ್ರಿಂದ ನಿನಗೊಂದು ರಕ್ಷಣೆ ಸಿಕ್ಕಾಗತ್ತೆ, ಅರ್ಜುನನನ್ನು ಕೊಲ್ಲಕ್ಕೆ ಉಪಯೋಗಿಸ್ಲಿಕ್ಕೆ ಬರುತ್ತೆ ನಿನಗೆ ಅದನ್ನು ನಾಳೆ, ಇಲ್ಲ ಅರ್ಜುನ ಕೊಲ್ಲೋ ಚಾನ್ಸೇ ನಿನಗಿಲ್ಲ, ನೀನು ಸಾಯ್ತೀಯ ಅಷ್ಟೇ. ಕವಚ ಕುಂಡಲ ಕೊಟ್ಬಿಟ್ರೆ ನೀನು ಸಾಯ್ತೀಯ ಹೊರತು ಅರ್ಜುನ ಕೊಲ್ಲೋ ಸಾಧ್ಯತೆನೇ ಇಲ್ಲ. ಅದಿಲ್ಲ ಅಂದ್ರೆ ನೀನು ದುರ್ಯೋಧನ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ, ಮತ್ತು ನಿನಗೆ ನಿನ್ನ ಗುರಿ ಸಾಧಿಸೋದಿಲ್ಲ. ನೀನೀಗ ಶಕ್ತಾಯುಧ ತಗೊಂಡ್ರೆ ಅದರಿಂದ ಅರ್ಜುನ ಕೊಲ್ಲಕ್ಕೆ ಬರುತ್ತೆ, ಅದನ್ನ ಕೇಳು ಅಂದ್ರೆ ಆಗಲಿ ಅಂತ ಒಪ್ಕೊಂಡಂತೆ. ಅದೇ ರೀತಿ ನಡೀತು, ಇದಿಷ್ಟು ಸ್ವಪ್ನ ಮರಿ ಹಾಗೆ ನಡೀತಾ ಇದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸಂಧೆಯೇ ಸೃಷ್ಟಿ ರಾಹಹಿ, ಸ್ವಪ್ನ ಸತ್ಯ ಎಂದು ಗಮನಿಸಬೇಕು ನಾವು. ಸ್ವಪ್ನಗಳು ಸುಳ್ಳಲ್ಲ, ಸ್ವಪ್ನ ಬೀಳೋದು ಸತ್ಯ. ಅವು ನಡೆಯೋದರಲ್ಲಿ ವ್ಯತ್ಯಾಸವಾಗುತ್ತೆ, ನಡೆಯೋದು ನಿಶ್ಚಿತ, ಹೇಗೆ ನಡೆಯುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸ್ವಪ್ನ ಒಗಟಾದ್ದರಿಂದ ಆ ಒಗಟು ಹೇಗೆ ಬಿಡಿಸಿಕೊಳ್ಳುತ್ತೆ ಅಂತ ನಡೆದ ಮೇಲೆ ಗೊತ್ತಾಗೋದು. ಇಲ್ಲದವರು ಭಾರಿ ಎಕ್ಸ್ಪರ್ಟ್ ಆಗಿದ್ರೆ ಗೊತ್ತಾಗ್ತದೆ ಹೊರತು ಕಣ್ಕಂಡವರಿಗೆಲ್ಲ ಗೊತ್ತಾಗೋದಿಲ್ಲ. ಎಕ್ಸ್ರೇ ತೆಗೆದಿರ್ತಾರೆ, ಕಣ್ಕಂಡವ್ರಿಗೆ ಕೊಟ್ಟರೆ ಹೇಗೆ ಅನಿಸುತ್ತೆ, ಏ ಒಳ್ಳೆ ಕಲರ್ ಫೋಟೋ ತೆಗೆಸಿದ್ಬಿಟ್ಟು ಯಾಕೆ ತೆಗೆಸ್ತೀಯ ಅಂತ ಬಿಡ್ತಾರೆ ಅಷ್ಟೇ. ಅವರು ಏನು ಚೆನ್ನಾಗಿಲ್ಲ, ಒಳ್ಳೆ ಫೋಟೋ ತೆಗೆಸ್ಬೇಕಾಗಿತ್ತಲ್ಲ, ಬಾ ಕ್ಯಾಮರಾಮನ್ ಇದ್ದ ಹೋಗ್ತೀರಿ ಅಂತ ಹೇಳ್ತಾರೆ. ಯಾರೋ ತೋರಿಸಿದ್ರಿಗೆಲ್ಲ ಕಪ್ಪು ಬೆಳಕು ಕಾಣುತ್ತೆ, ಏನು ಉಪಯೋಗ ಇಲ್ಲ. ಎಕ್ಸ್ಪರ್ಟ್ ಡಾಕ್ಟರ್ ಆಗಬೇಕು ಅದಕ್ಕೆ, ಅವಾಗ ಹೇಳ್ತಾರೆ ಕೆಲವು ಸರ್ತಿ ಅಂತಲೂ ತಿನ್ನು ಇದ್ರೆ ಹೇರ್ಲೈನ್ ಫ್ರಾಕ್ಚರ್ ಇರುತ್ತಲ್ಲ, ಡಾಕ್ಟರ್ಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ಗುರುತಿರ್ಲಿಕ್ಕೆ ಆಗೋದಿಲ್ಲ ಕೆಲವು ಸಲ, ಇಲ್ಲ ಅಂತೊಬ್ರು ಇದೆ ಅಂತೊಬ್ರು ಶುರು ಮಾಡಿಬಿಡ್ತಾರೆ. ಇಷ್ಟು ಸೂಕ್ಷ್ಮ ಅದು ಒಂದು. ಆದ್ದರಿಂದ ಇವೆಲ್ಲ ಸ್ವಪ್ನ ತೀರ್ಮಾನ ಮಾಡೋದು ಸುಲಭ ಅಲ್ಲ. ಸ್ವಪ್ನವಿದೋ ಜನ